ವಯಂ ತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಹಿ ಇತಿ ಪ್ರಯೋಗಾತ್ ಸಿದ್ಧಂ ಅಧ್ಯಾಹಾರಸ್ತು ಅಗತಿಕಾಗತಿಹಿ ಸ್ಯಾದಯಂ ದೋಷೋ ಇತಿ ತೃಪ್ತಿ ಶಬ್ದಸ್ಯ ಅಲಂ ಬುದ್ಧಿ ವಾಚಿತ್ವಂ ಸ್ಯಾತ್ ತದೇವ ಕುತಃ ಇತ್ಯತಃ ತದ್ವಾಚಿತ್ವಂಚ ಇತಿ. ತೃಪ್ತಿ ಶಬ್ದಕ್ಕೆ ಅಲಂ ಬುದ್ಧಿ ಅಂತ ಅರ್ಥ ಹೇಳಿದ್ರಿ. ಅದಕ್ಕೇನು ಆಧಾರ ಅಂತ ಕೇಳಿದರೆ, ವಯಂ ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಹಿ. ಎರಡು, ಈಗ ದೇವರ ಬಗ್ಗೆ ಎಷ್ಟು ಕೇಳಿದರೂ ಸಾಲದು ಅನ್ನಿಸ್ಬೇಕು, ಬೇರೆ ನಮಗೆ ಬೇರೆಯೇ ಬೇಡ ಅನಿಸ್ಬೇಕು, ಎರಡಾಗಬೇಕಲ್ಲಿ. ದೇವರ ಬಗ್ಗೆ ಬರೀ ಆಸಕ್ತಿ ಬಂದಿರೋ ಸಾಲದು. ವಯಂತೂ ನವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಹಿ. ಪರಮಾತ್ಮ ಎಷ್ಟು ಕೇಳಿದರೂ ಕೂಡ ನಮಗೆ ಇನ್ನೂ ಕೇಳಬೇಕು ಕೇಳಬೇಕು ಅನಿಸ್ಬೇಕೇ ಹೊರತು ಸಾಕು ಅನ್ನಿಸ್ಬಾರ್ದು, ಬೇರೆ ವಿಷಯದ ಬಗ್ಗೆ ಬೇಕು ಅನ್ನಿಸ್ಲೇಬಾರ್ದು. ಅದು ಸರಿಯಾದ ಸಿದ್ಧಿ ಅಂತ ಹೇಳಿ. ಅದಕ್ಕೆ ಅಸ್ಮಾತ್ಪರತಿರೇವಸ್ಯ ತಾಪ್ತೃಪ್ತಸ್ಯ ಮಾನವ ಆತ್ಮನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಅದಕ್ಕೆ ಅರ್ಥ ಅದು, ನಾನು ಅತ್ರ ತೃಪ್ತಿ ಶಬ್ದ ಪ್ರೀತ್ಯರ್ಥ ನಚೈವಂ ಸತ್ಯಾರ್ಥಾನುಪಪತ್ತಿ ಉತ್ತಮ ಶ್ಲೋಕ ವಿಕ್ರಮೈ ಶ್ರೂಯಮಾಣೈ ನಿಮಿತ್ತೈ ಅನ್ಯತ್ರ ಪ್ರೀತಿಂ ನ ಪ್ರಾಪ್ನುಮಃ ಇತಿ ಅಧ್ಯಾಹಾರೋಪವತ್ತೇರಿತ್ಯತಃ ಅಧ್ಯಾಹಾರಸ್ತು ಇತಿ. ಆಗ ಒಂದು ಪ್ರಶ್ನೆ ಹಾಕ್ಕೊಂಡ, ಇಲ್ಲದೆ ನಾವು ಅಲಂಬುದ್ಧಿ ಅಂತ ಅರ್ಥ ಅಲ್ಲ, ಅದಕ್ಕೆ ತೃಪ್ತಿ ಶಬ್ದನೇ, ತೃಪ್ತಿ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ. ವಯಂತು ನ ವಿತೃಪ್ಯಾಮ ಅನ್ನೋದಕ್ಕೆ ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸಾಕಲ್ಲ, ಅಲಂಬುದ್ಧಿ ಅಂತ ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತಾರೆ. ನಚೈವಂ ಸತ್ಯಾರ್ಥ ಅನುಪಪತ್ತಿ, ನಚ ಏವಂ ಸತಿ ಅರ್ಥ ಅನುಪಪತ್ತಿ. ಹೀಗೆ ಹೇಳಿದರೆ ಅರ್ಥಕ್ಕೇನೋ ವಿರೋಧ ಬರೋದಿಲ್ಲ, ಅವನು ಮಾತಾಡ್ತಾನೆ ಇನ್ನು. ಉತ್ತಮ ಶ್ಲೋಕ ವಿಕ್ರಮೈಹಿ ಶೂಯಮಾಣೈಹಿ ನಿಮಿತ್ತೈಹಿ ಅನ್ಯತ್ರ ಪ್ರೀತಿಂ ನ ಪ್ರಾಪ್ನುಮಃ. ಅಲ್ಲಿ ಏನಂತ ಅರ್ಥ ಮಾಡಬೇಕು ಅಂದರೆ, ಉತ್ತಮ ಶ್ಲೋಕ ವಿಕ್ರಮೈಹಿ ಶ್ರೂಯಮ, ಉತ್ತಮ ಶ್ಲೋಕ ಅಂದರೆ ನಾರಾಯಣ, ಆತನ ವಿಕ್ರಮ ಅಂದರೆ ವಿಶಿಷ್ಟವಾದಂಥ ಹಿರಿಮೆ, ಅದನ್ನು ಶ್ರೂಯಮಾಣೈಹಿ ಕೇಳ್ತಾ ಇದ್ದಾಗ ನಿಮಿತ್ತೈಹಿ ಅನ್ಯತ್ರ ಪ್ರೀತಿಂ ನ ಪ್ರಾಪ್ನುಮಃ. ಇನ್ನೊಂದು ಕಡೆ ಪ್ರೀತಿ ನಮಗೆ ಬರೋದೇ ಇಲ್ಲ ಅಂತ ಯಾಕೆ ಅರ್ಥ ಮಾಡಬಾರದು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರೀತಿ ಅಧ್ಯಾಹಾರೇಣ ಉಪತ್ತೇರಿತ್ಯತಃ ಅಂದ್ರೇನೋ ಕೀರ್ತಿ, ಉತ್ತಮ ಶ್ಲೋಕ ಅಂದ್ರೇನೋ ಅತ್ಯುತ್ತಮವಾದ ಕೀರ್ತಿ, ಸರ್ವೋತ್ತಮ ಅನಂತಾನಂತ ಗುಣಪರಿಪೂರ್ಣತ್ವ ಆದಿ ಹಿರಿಮೆ ಹೊಂದಿರೋದು ಯಾರು ಅಂದರೆ ನಾರಾಯಣ. ಪುಣ್ಯ ಶ್ಲೋಕ, ಉತ್ತಮ ಶ್ಲೋಕ ಎಲ್ಲ ಪರ್ಯಾಯ ಪದಗಳು. ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನ ಮನೋವಿಶುದ್ಧೈ ಚರಿತಾನುವಾದ. ಆಮೇಲೆ ತೀರ್ಥ ಪುಣ್ಯ ಶ್ಲೋಕ, ತೀರ್ಥಪಾದ ವೇದವೇದ್ಯೋ ದಯಾನಿಧಿ, ಅವೆಲ್ಲ ಗೊತ್ತಿದೆ. ಅದಕ್ಕೆ ಉತ್ತಮ ಶ್ಲೋಕ, ಶ್ಲೋಕ ಅಂದರೆ ಈ ಶ್ಲೋಕ ಅಲ್ಲ, ಶ್ಲೋಕಗಳು ಅಂತ ಈ ಶ್ಲೋಕ ಅಲ್ಲ, ಶ್ಲೋಕ ಅಂದರೆ ಕೀರ್ತಿ ಅಂತ ಅರ್ಥ. ಆತನ ವಿಕ್ರಮ, ವಿಶಿಷ್ಟ ಕ್ರಮ, ವಿಕ್ರಮ ಆತನ ಸೃಷ್ಟಿಯಾದಿ ಕ್ರಮ, ಆತನ ಈ ತ್ರಿವಿಕ್ರಮ ರೂಪದಿಂದ ಮೂರು ಲೋಕ ಅಳೆದಿದ್ದು ಎಷ್ಟು ಕೇಳಿದರೂ ಕೂಡ ನಮಗೆ ಸಾಕು ಅನಿಸೋದೇ ಇಲ್ಲ ಅಂತ ಅರ್ಥ. ಇವನೇ ಹೇಳ್ತಾರೆ ಅಂದರೆ ಆಗಲ್ಲ, ದೇವರು ಹಿಮೆ ಕೆಡ್ತಾ ಇದ್ರೆ ಉಳಿದ ಕಡೆಗೆ ಪ್ರೀತಿ ಬರೋದಿಲ್ಲ ಅಂತ ಅರ್ಥ ಮಾಡಬಹುದಲ್ಲ ಅಂತ ಕೇಳಿದರೆ, ಅಂದರೆ ದೇವ್ರ ಬಗ್ಗೆ ಸಾಕು ಅನಿಸೋದಿಲ್ಲ ಅಲ್ಲ, ಉಳಿದ ಬಗ್ಗೆ ಪ್ರೀತಿ ಬರೋದಿಲ್ಲ ಅಂತ ಅರ್ಥ ಮಾಡೋಣ ಅಂತ ಹೇಳಿದ. ಅದಕ್ಕೆ ಈ ರೀತಿ ಸೇರಿಸ್ಕೊಂಬಿಟ್ರೆ ಆಯಿತು ಅಂತ ಹೇಳಿದ. ಉತ್ತಮ ಶ್ಲೋಕ ವಿಕ್ರಮೈಹಿ ಶ್ರೂಯಮಾಣೈಹಿ ನಿಮಿತ್ತೈ ಇಷ್ಟೆಲ್ಲ ಸೇರಿಸ್ಕೋಬೇಕು. ಅನ್ಯತ್ರ ಪ್ರೀತಿಂ ನ ಪ್ರಾಪ್ನುಮಃ ಇತಿ ಅಧ್ಯಾಹಾರಣ ಉಪಪತ್ತೇರಿತ್ಯತ. ಅಧ್ಯಾಹಾರ ಅಂದ್ರೇನೋ ಸೇರಿಸ್ಕೊಳ್ಳು, ಇದು ಸೇರಿಸ್ಕೊಂಡು ಅರ್ಥ ಮಾಡ್ಕೊಂಬಿಡೋಣ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಅಧ್ಯಾಹಾರಸ್ತು ಅಗತಿಕಾಗತಿ. ಅಧ್ಯಾಹಾರ ಮಾಡ್ಕೊಂಡು ಹೇಳಬಾರ್ದು ಅಂತೇನು ಅಲ್ಲ, ಅದು ಅಧ್ಯಾಹಾರ ಯಾವ ಮಾಡ್ಕೋಬೇಕು ಅಂದರೆ ಅಗತಿಕಾಗತಿ, ಬೇರೊಂದು ಅರ್ಥ ಮಾಡಕ್ಕೆ ಬರೋದೇ ಇಲ್ಲ ಅಂದರೆ ಅರ್ಥ ಮಾಡಬೇಕು. ಮೇಲ್ ನೋಡ್ತಾ ಅರ್ಥ ಅದು ಹೇಳಿಲ್ಲ, ಮುಖ್ಯಾರ್ಥ ಬಾಧೆ, ಅಮುಖ್ಯಾರ್ಥ ಯಾವಾಗ ಮಾಡಬೇಕು, ಮುಖ್ಯಾರ್ಥ ಕೂಡದೆ ಅಧ್ಯಾಹಾರ ಅಂಬೋದೇನೋ ಅಮುಖ್ಯಾರ್ಥ ಇದ್ದಾಗೆ, ಅದು ಯಾವಾಗ ಅದು ಮುಖ್ಯಾರ್ಥ ಬರದೇ ಹೋದಾಗ, ಅಗತಿಕಾಗತಿ ಬೇರೊಂದು ಗತಿನೇ ಇಲ್ಲ ಅಂತ ಹೇಳಿದರೆ ಆ ರೀತಿ ಮಾಡಬೇಕು ಅಂತ ಪ್ರಸಂಗ ಇಲ್ಲ. ಡೈರೆಕ್ಟ್ ಅರ್ಥ ಒಳ್ಳೇದು ಬರ್ತಿರ್ಬೇಕಾದ್ರೆ ಅದ್ಯಾಕೆ ಮಾಡ್ತೀವಿ ಅಂತ ಕೇಳಿದೆ. ಇವೆಲ್ಲ ಹೇಳಿದ್ರೆ ಅನುಕೂಲ ಏನಾಯಿತು ಅಂದರೆ, ಅಧ್ಯಾಹಾರ ಮಾಡ್ಕೊಳ್ಳೋ ತಪ್ಪಲ್ಲ, ಆದರೆ ಮುಖ್ಯಾರ್ಥಕ್ಕೆ ವಿರೋಧ ಬರೋ ರೀತಿಯಲ್ಲೇನೋ ಅದು ಬಿಟ್ಟು ಮಾಡೋದಾದರೆ ಅಧ್ಯಾಹಾರಕ್ಕೆ ಪ್ರಯೋಜನ ಇಲ್ಲ. ಅಗತಿಕಾಗತಿ ಆದದ್ದನ್ನು ಮುಖ್ಯಗತಿ ಅಂತ ತಿಳ್ಕೊಬಾರ್ದು. ಅಧ್ಯಾಹಾರಸ್ತು ಇತಿ ಗತ್ಯಂತರರಹಿತ ಗಮನಿಕ. ಅದಕ್ಕೆ ಅಗತಿಕಾಗತಿ ಅಂದರೆ ಗತ್ಯಂತರರಹಿತ ಗಮನಿಕ, ಗತಿ ಅಂತರರಹಿತ, ಬೇರೊಂದು ಗತಿ ಇಲ್ಲದೆ ಹೋದಾಗ ಯಾವುದನ್ನು ಅನುಸರಿಸ್ತೇವೋ ಅದಕ್ಕೆ ಅಗತಿಕಾಗತಿ ಅಂತ ಕರೀತಾರೆ. ನಿರ್ವಾಹ ಇಲ್ಲ ಅಂತ ಹೇಳ್ತೇವಲ್ಲ, ಹಾಗೆ ಬೇರೊಂದು ದಾರಿನೇ ಇರಲಿಲ್ಲ ಅಂತ ಹೇಳಿದರೆ ಆ ರೀತಿ ಹೇಳಬೇಕು. ಅದೇನಿಲ್ಲೇ ಇಲ್ಲ. ಅಧ್ಯಾಹಾರೋ ಈ ಅಶ್ರುತ ಶಬ್ದ ಕಲ್ಪನ, ಅಧ್ಯಾಹಾರ ಅಂದ್ರೇನು ಇಲ್ಲದೆ ಇರೋ ಪದ ಸೇರಿಸ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಇರೋದನ್ನು ಬಿಟ್ಟು ಇಲ್ಲದೆ ಇರೋದನ್ನ ಯಾಕೆ ಸೇರಿಸ್ಕೋಬೇಕು ಸುಮ್ಮ ಸುಮ್ಮನೆ? ಅವ ವಿರೋಧ ಬಂದರೆ ಮಾಡ್ಬೋದು, ವಿರೋಧ ಬಂದರೆ ಬೇರೆ ಅರ್ಥ ಮಾಡ್ಬೋದು. ಹಳ್ಳಿಲ್ಲ, ಗಂಗೆಯಲ್ಲಿ ಹಳ್ಳಿ ಇದೆ, ಗಂಗೆಯಲ್ಲಿ ಆಗ ಹಳ್ಳಿ ಇರುತ್ತೆ, ತೀರದಲ್ಲಿ ಹಳ್ಳಿ ಇದೆ ಅಂತ ಮಾಡಬೇಕಾಗಿ. ತಚ್ಚ ಕಲ್ಪಕ ಸದ್ಭಾವೇ ನ ದೋಷ. ಅದಕ್ಕೆ ತಚ್ಚ ಕಲ್ಪಕ ಸದ್ಭಾವೇ ನ ದೋಷ, ಇನ್ನೊಂದು ಕಲ್ಪನೆ ಮಾಡೋ ಕಾರಣ ಇದ್ದರೆ ದೋಷ ಅಲ್ಲ. ಅನ್ಯಥಾ ದೋಷ ಏವ, ಇಲ್ಲದ್ರೆ ತಪ್ಪೇ ಆಗತ್ತದು. ಕಲ್ಪಕಂಚ ಗತ್ಯಂತರ ರಾಹಿತ್ಯಂ, ಗತ್ ಕಲ್ಪಕ ಅಂದ್ರೇನು, ಬೇರೊಂದು ಗತಿ ಇಲ್ಲ ಅಂತ ಹೇಳೋದೇ ಅದು ಕಲ್ಪಕ. ಅನ್ಯಥಾ ಅನುಪತ್ತಿ ರೀತಿ ಯಾವತ್, ಅದು ಮಾಡದೆ ಹೋದ್ರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳದೇ ಮಾಡಬೇಕಷ್ಟೇ. ಅತ್ರತ್ತು ಅಲಂ ಬುದ್ಧಿರ್ಥ ಬುದ್ಧ್ಯರ್ಥತ್ವೇ ಗೃಹೀತೆ ವಿನಾ ಅಧ್ಯಾಹಾರೇಣ ವಾಕ್ಯಾರ್ಥೋಪತ್ತೇ ಅಯುಕ್ತೋ ಅಸೋವಿತಿ ಭಾವ. ಅತ್ರ ಇಲ್ಲಿ ಅಲಂ ಬುದ್ಧ್ಯರ್ಥತ್ವೇ ಗೃಹೀತೆ, ಅಲಂ ಬುದ್ಧಿ ಅಂತ ಅರ್ಥ ತಗೊಂಡ್ಬಿಟ್ರೆ ವಿನಾಪಿ ಅಧ್ಯಾಹಾರೇಣ, ಏನೇ ಅಧ್ಯಯನ ಮಾಡ್ಕೊಳ್ಳದೆ ಹೋದರೂ ಕೂಡ ವಾಕ್ಯಾರ್ಥ ಉಪಪತ್ತೇಹೆ, ವಾಕ್ಯಾರ್ಥ ಸರಿಯಾಗಿ ಕೊಡೋದ್ರಿಂದ ಅಯುಕ್ತೋಸೋವಿತಿ ಭಾವ. ಯಾವ್ದು ಅಯುಕ್ತ? ಅಧ್ಯಾಹಾರ ಮಾಡ್ಕೊಂಡು ಹೇಳೋದು ಅಯುಕ್ತ ಅಂತ ಹೇಳಿ. ಷಷ್ಠಿ ಸಮಾಸಸ್ತು ಪೂರಕ ಪೂರಣ ಗುಣ ಸಹಿತಾರ್ಥ ಇತಿ ಪ್ರತಿಷಿದ್ಧ. ಷಷ್ಠಿ ಸಮಾಸ ಮಾಡ್ಕೊಂಡು ಅರ್ಥ ಮಾಡೋಣ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಪೂರಣ ಗುಣ ಸಹಿತಾರ್ಥ ಇತಿ ಪ್ರತಿಷಿದ್ಧ. ಷಷ್ಠಿ ಅರ್ಥವನ್ನು ಯಾವಾಗಲೂ ಕೂಡ ಇಂಥ ಪ್ರಸಂಗದಲ್ಲಿ ಮಾಡಬೇಕು. ಸುಮ್ಮನೆ ಅಗತಿಗೆ ಅಗತ್ಯ ಇದ್ರೆ ಹೇಗೋ, ಇದು ಹಾಗೇನೆ. ಪೂರಣ ಗುಣ ಸುಹಿತಾರ್ಥ ಆ ಅರ್ಥದಲ್ಲಿ ಮಾಡಬೇಕೇ ಹೊರತು ಬೇರೆ ಅರ್ಥದಲ್ಲಿ ಮಾಡಬಾರದು ಅಂತ ತಿಳಿಸಿದರು. ಹೀಗಾಗಿ ಯೋಗಿಕಾರ್ಥ ಇದ್ರೆ ಹಾಗೆ ಅಲ್ಲ, ಯೋಗಿಕಾರ್ಥ ಹೇಗೋ ಹಾಗೆ ಲಕ್ಷಣಾರ್ಥ, ಆಮೇಲೆ ಅಮುಖ್ಯಾರ್ಥ, ಆಮೇಲೆ ಅಗತಿಕಾಗತಿ, ಇವೆಲ್ಲ ಏನಿವು? ಮುಖ್ಯಾರ್ಥ ಕೂಡದೆ ಹೋದಾಗ ಹೇಳಬೇಕಾದ ಮಾತುಗಳು. ಮುಖ್ಯಾರ್ಥ ಕೂಡ್ತಾ ಇದ್ದಾಗ ಹೇಳೋದಕ್ಕೆ ಹೋಗಬಾರದು. ವಿಶೇಷಾರ್ಥ ಬಂದರೂ ಹೇಳ್ಬೋದು, ಮುಖ್ಯಾರ್ಥ ವಿರೋಧ ಬಂದರೆ ಹೇಳಬಾರ್ದು. ಇಲ್ಲಿ ಅನ್ಯ ಸರಿಯಾಗಿ ಇನ್ನೊಂದು ಅರ್ಥ ತರ್ತೀಯಲ್ಲ ಬೇಡ ಅಂತೇಳಿ ಇಷ್ಟು ಓದ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಬಹುದು ಅದೊಂದು ನಿಯಮ ಗೊತ್ತಾಗ್ಬಿಡುತ್ತೆ. ಅದೇ ಆಚಾರ ಹೇಳಿದ ಮಾತಿರು ಅಪ್ಲೈ ಮಾಡ್ಕೋಬೇಕಲ್ಲ, ಹೋಗಬಾರ್ದು. ರೂಲ್ ಅಂದಮೇಲೆ ಅದನ್ನ ಏನು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಪ್ಲೈ ಮಾಡ್ಕೊಬಿಟ್ಟು ಅದು ರೂಲ್. ಅನ್ಯಥ ಅನುಪತಿ ರೀತಿ ಯಾವತ್ ಅತ್ರತ ಅಲಂ ಬುದ್ಧ್ಯರ್ಥತ್ವೇ ಗೃಹೀತೆ ವಿನಾಭಿ ಅಧ್ಯಾಹಾರೇಣ ವಾಕ್ಯಾರ್ಥೋಪತ್ತೇ ಅಯುಕ್ತೋ ಅಸೋ ಇತಿ ಭಾವ. ಅಯುಕ್ತೋ ಅಸೋ ಅಂದರೆ ಅಗತಿಗಾಗತಿ ಅನ್ನೋದು ಅಯುಕ್ತ. ಷಷ್ಠಿ ಸಮಾಸಸ್ತು ಪೂರ್ಣ ಗುಣ ಸುಹಿತಾರ್ಥ ಇತಿ ಪ್ರತಿಷಿದ್ಧ. ಷಷ್ಠಿ ಸಮಾಸ ಈ ಸೂತ್ರದಿಂದ ಅದು ಪ್ರತಿಷಿದ್ಧವಾಗಿದೆ. ಅದನ್ನು ಅಂದರೆ ಮಾಡಬಾರದು ಅಂತ ಹೇಳಿದೆ, ಆದರೆ ಮಾಡೋಕ್ಕೆ ಹೋಗಬೇಡ. ಆತ್ಮ ಆತ್ಮರತಿರೇವ, ಅಲ್ಲಿ ಪಂಚಮಿ ಮಾಡಬಾರದು ಅಂತ ಹೇಳಿದರು. ಪಂಚಮಿ ಮಷಿನಿಂದ ಬಂದಿದ್ದು ಷಷ್ಠಿ ಬಗ್ಗೆ ಹೇಳಿದರು. ಸಪ್ತಮಿ ಮಾಡಬಾರದು ಅಂತ ಹೇಳಿದರು. ಆತ್ಮರತಿ ರೀತಿ ಆತ್ಮರತಿರೇವ ಆತ್ಮರತಿರಿವ ಇತಿ ಅವಧಾರಣ ಸಂಪ್ರಜ್ಞಾತ ಸಮಾಧಿಸ್ತಸ್ಯವ ಕಾರ್ಯಂನ ವಿದ್ಯತೆ. ಅಲ್ಲೇನಿದೆ? ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವಚ ಸಂತುಷ್ಟ. ಆತ್ಮರತಿರೇವ ಅಂತಿದೆ, ಆತ್ಮನ್ನೇವಚ ಸಂತುಷ್ಟ ಅಂತಿದೆ. ಅದಕ್ಕೆ ಆತ್ಮರತಿರೇವ ಇತಿ ಅವಧಾರಣಾತ್, ಅವಧಾರ ಅಸರ್ಷತ್ ಅಂತವನಿಗೇ ಅಂತ ಹೇಳಿರೋದ್ರಿಂದ ಅಸಂಪ್ರಜ್ಞಾತ ಸಮಾಸಿಸ್ತಶ್ಚವ ಕಾರ್ಯಂ ನ ವಿಜ್ಞಾತ ಸಮಾಜ ಸ್ಥಿತಿಯಲ್ಲಿ ಯಾರಿರ್ತಾರಲ್ಲ ಅವ್ರಿಗೆ ಬೇರೆ ಯಾವ ಕರ್ತವ್ಯನೂ ಇಲ್ಲ, ಅದಿಲ್ಲದೆ ಹೋದ ಕರ್ತವ್ಯ. ಯಶಮೀಕರ ಕಥೆಯಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಿದ್ದಕ್ಕೆ ಪರಿಷತ್ ರಾಜಂದೇ ತಪ್ಪಾಯಿತು, ಅವ್ರು ತಪ್ಪಾಗಲಿಲ್ಲ. ಆದರೆ ಇಂದ್ರದ್ಯುಮ್ನ ರಾಜ ಧ್ಯಾನ ಮಾಡ್ತಾ ಕೂತಿದ್ದ, ಅಗಸ್ತ್ಯರು ಬಂದರು, ಆತನ ಎಚ್ಚರ ಇತ್ತು. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಲ್ಲ ಅದು. ಏನು ಮಾಡಿದ? ಸ್ವಲ್ಪ ಅಹಂಕಾರ ಪಟ್ಟ, ನಾನು ರಾಜ ಅವರು ಮುನಿಗಳು ಸ್ವಲ್ಪ ಕಾಯಿಲೆ ಅನ್ಕೊಂಡ, ಕಷ್ಟ ಶಾಪ ಕೊಟ್ಟ. ಇಲ್ಲಿ ಶಾಪ ಕೊಡಲೇ ಇಲ್ಲ, ಹೋಗಿಬಿಟ್ಟ. ಅವ್ರ ಮಗ ಇವರೇ ಶಾಪ ಕೊಟ್ಟ, ಯಾಕೆ ತಪ್ಪಾಗಿದ್ದರಿಂದ. ಅರ್ಥ ಆಯ್ತಾ? ಈತರಿಗೆ ಪರಿಷತ್ ರಾಜ ದೋಷ ಬಂತು ಹೊರತು ಅವರೇ ದೋಷ ಬರಲಿಲ್ಲ. ಅಲ್ಲಿ ಅಗಸ್ತ್ಯರಿಗೆ ದೋಷ ಬರಲಿಲ್ಲ, ಯಾರಿಗೆ ದೋಷ ಬಂತು? ಯಾಕೆ ಅಸಂಪ್ರಜ್ಞಾತ ಸಮಾಜ ಸ್ಥಿತಿ ಅಲ್ಲ. ಆ ಹೊತ್ತಿನಲ್ಲಿ ಏನು ಮಾಡಬೇಕಾಗಿತ್ತಾತ? ಎದ್ದು ನಮಸ್ಕಾರ ಮಾಡಿ ಗೌರವಿಸಿ ಮುಂದೆ ಮುಂದುವರಿಸಬೇಕಾಗಿತ್ತು, ಮಾಡಲಿಲ್ಲ. ಅದು ತಪ್ಪಾಯ್ತು. ಇದು ಆಚಾರ ಮಧ್ಯೆ ಎಷ್ಟು ಹೊಂದುತ್ತೆ ಅಂದರೆ ಎರಡು ಪ್ರಸಂಗ ಸರಿಯಾಗಿ ನೋಡಿಕೊಂಡ್ರೆ ಇಲ್ಲಿ ದೋಷ ಇದೆ, ಇಲ್ಲಿ ದೋಷ ಇಲ್ಲ ಅಂತ ಅರ್ಥ ಆಗುತ್ತೆ. ಕಾರ್ಯಂ ನ ವಿದ್ಯತೆ ಸ್ಥಿತಪ್ರಜ್ಞಸ್ಯಾಪಿ ಕಾರ್ಯೋ ದೇಹಾತಿರ್ ದೃಶ್ಯತೆ ಯದಾ ಸ್ವಧರ್ಮೋ ಮೋ ತುಷ್ಟ್ಯರ್ಥ ಸಹಿ ಸರ್ವೈರಪೇಕ್ಷಿತ ಇದೆ ವಚನಾಚ್ಯ ಪಂಚರಾತ್ರಿ. ಇನ್ನೊಂದು ಸ್ಪಷ್ಟ ವಾಕ್ಯ ಕೋಟ್ ಮಾಡ್ತಾರೆ. ಸ್ಥಿತಪ್ರಜ್ಞಸ್ಯಾಪಿ ಸ್ಥಿತಪ್ರಜ್ಞಸ್ಯಾಪಿ ಅಪರೋಕ್ಷ ಜ್ಞಾನಿ ಆಗಿದ್ದರೂ ಕೂಡ ಕಾರ್ಯೋ ದೇಹಾದಿ ದೃಶ್ಯತೆ ಯದ ಈ ಕಾರ್ಯವಾಗಿರ್ತಕ್ಕಂಥ ದೇಹಾದಿ ಅಭಿಮಾನ ಇದ್ದ ಕಾಲಕ್ಕೆ ಅಭಿಮಾನ ಯಾವಾಗಿರುತ್ತೆ? ಸಂಪ್ರಜ್ಞಾತ ಸಮಾಧಿ ಇಲ್ಲ, ಅಸಂಪ್ರಜ್ಞಾತ ಸಮಾಧಿ ಅಲ್ಲಲ್ಲ. ಹಾಗೆ ಸ್ವಧರ್ಮೋ ಮಮ ತುಷ್ಟ್ಯರ್ಥ ಸ್ವಧರ್ಮಾಚರಣೆ ಮಾಡಲೇಬೇಕು, ಅದು ನನಗೆ ಭಾರಿ ಪ್ರೀತಿಯಾಗುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಸಾಹಿ ಸರ್ವೈರಪೇಕ್ಷಿತ ದುರಾತ್ಮರ ಪ್ರೀತಿ ಎಲ್ಲರಿಗೂ ಬೇಕು, ಆದ್ದರಿಂದಾಗಿನೇ ಅದನ್ನು ಅಪರೋಕ್ಷ ಜ್ಞಾನಿಯೂ ಕೂಡ ಕರ್ಮಾಚರಣೆ ತಪ್ಪದೇ ಮಾಡಬೇಕು. ಇದು ಸ್ಪಷ್ಟವಾದ ವಾಕ್ಯ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕರ್ಮ ಬಿಡಬೇಕು ಅಧಿಕಾರ ಇರೋದು ಯಾರಿಗೆ? ಬರೀ ಅಪರೋಕ್ಷ ಜ್ಞಾನಿಗಲ್ಲ, ಬರೀ ಪರೋಕ್ಷ ಜ್ಞಾನಿಗಂತೂ ಅಲ್ವೇ ಅಲ್ಲ, ಅಪರೋಕ್ಷ ಜ್ಞಾನಿಗೂ ಅಲ್ಲ. ಯಾರಿಗದು? ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದ ಅಪರೋಕ್ಷ ಜ್ಞಾನಿಗಳು, ಬೇರೆಯವರಿಗಲ್ಲ. ಈ ಮಾತು ತಿಳ್ಕೊಂಡ್ರೆ ಕರ್ಮಾಚರಣೆ ಬಿಡಬಹುದಾದ ಅಂಥವರಿಗೆ ವಿನಾಯಿತಿ ಇಲ್ಲ ಅಂದಮೇಲೆ ಇವನು ಯಾರ್ಯಾರು ಬಿಟ್ಟರೆ ಏನು ಮಾಡಬೇಕೀಗ? ಅನ್ಯದ ಅನ್ಯರತಿರ್ ಈಶದ್ ಅನ್ಯರತಿರಪಿ ಈಶತ್ ಸರ್ವಸ್ಯ ಭವತಿ. ಅನ್ಯದ ಅನ್ಯರತಿ ಅನ್ಯದ ಅಂದ್ರೆ ಏನು? ಅಸಂಪ್ರಜ್ಞಾ ಸ್ಥಿತಿ ಇಲ್ಲದೆ ಹೋದಾಗ ಈಶತ್ ಸರ್ವಸ್ಯ ಭವತಿ. ಎಂಥ ಅಪರೋಕ್ಷ ಜ್ಞಾನಿಗೂ ಕೂಡ ಏನಾಗುತ್ತೆ? ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ. ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿದ್ದಾಗ ಡೈವರ್ಟ್ ಆಗೋದಿಲ್ಲ. ಬೇರೆ ಹೊತ್ತಲ್ಲಿ ಏನ ಅಶ್ವತ್ಥಾಮರಿ ಕೂಡ ಏನಾಗ್ತಿತ್ತು, ಕೃಷ್ಣನ ಮೇಲೆ ಸಿಟ್ಟು ಬರ್ತಿತ್ತು, ಗೊತ್ತಾಯ್ತು, ಡೈವರ್ಟ್ ಆಗ್ತಿತ್ತು, ಅಸಪ್ರಸಮ ಸ್ಥಿತಿಯಲ್ಲಿ ಕೂಡ ಬರ್ತಿದ್ದಿಲ್ಲ, ಆಗ ಮಾತ್ರ ಬರ್ತಿತ್ತು. ಅದಕ್ಕೆ ಎಷ್ಟೋ ಸರ್ತಿ ಏನು ಮಾಡ್ತಾರೆ, ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳೋದು, ನಿಧಾನ ಮಾಡ್ಕೊಳ್ಳಿ ಅನ್ನೋದು, ಇವೆಲ್ಲ ಏನು ತೋರಿಸುತ್ತೆ, ಅದ್ರ ಪ್ರಭಾವ ಕಡಿಮೆ ಮಾಡೋದು. ನಾವೇನು ಎಕ್ಸೈಟ್ ಆಗಿರ್ತೀವಿ, ಪ್ರಭಾವ ಹೋಗ್ಲಿಕ್ಕೆ ಏನಿದೋ ಸರಿಯಾಗಿ ತಗೋಬೇಡಿ, ಅವೆಲ್ಲ ಏನು ಹೇಳುತ್ತೆ, ಕುತ್ಕೊಂಡ ತಕ್ಷಣ ಅರ್ಧ ಕಡಿಮೆ ಆಗ್ತಾನೆ, ಬರೋಷ್ಟು ಅರ್ಧ ಏನಾಗ್ತಾನೋ ಅವನು ಡೌನ್ ಆಗ್ತಾನೆ, ಕುಡಿಲೆ ಕುಡಿಲೆ ಕೊಟ್ಬಿಟ್ರೆ ಪೂರ್ತಿ ಡೌನ್ ಆಗಿಬಿಡ್ತಾನೆ ಮನುಷ್ಯನ ಪದ್ಧತಿ. ಅದು ತೊಗೊಳೋದಿಲ್ಲ, ಫಸ್ಟ್ ಏನು ಮಾಡ್ತಾರೆ ಅದು ಕೊಟ್ಟರವನು, ಅವೆಲ್ಲ ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾನೆ, ತೊಗೊಂಡು ಏನಾಗ್ಬಿಡುತ್ತೆ ಅಲ್ಲಿಗೆ ಕೋಪ ಹಿಡಿದೋಗ್ಬಿಡುತ್ತೆ. ಅದು ಮನುಷ್ಯನ ಸೈಕಾಲಜಿ ಅದು. ಇತಿ ವಚನಾಚ್ಯ ಪಂಚರಾತ್ರೆ ಅನ್ಯದ ಅನ್ಯರ ತಿರಿಯಪಿ ಈಶತ್ ಸರ್ವಸ್ಯ ಭವತಿ. ಧರ್ಮರಾಜ ಎಂಥ ಮಹಾಜ್ಞಾನಿ, ಆತನಿಗೆ ಏನಾಗ್ತಿತ್ತು, ಜೂಜಾಡ ಬುದ್ಧಿ ಬಂತು, ಅಸಪ್ರಜ್ಞಾ ಸಮಾಜ ಸ್ಥಿತಿಯಲ್ಲಿದ್ದರೆ ಬರೋದಿಲ್ಲ. ವಾಯುದೇವರಲ್ಲಿ ಹೇಗಿರ್ತಾರೆ ಅಂದರೆ ಇದ್ದ ಹಾಗೆ ಇರ್ತಾರೆ. ಏವಂ ಪ್ರಳಯ ಕಾಲೇ ಬಿ ಪ್ರತಿಭಾತ ವರಾವ ಪರಾವರ. ಪ್ರಳಯ ಕಾಲದಲ್ಲೂ ಹಾಗಿರೋದ್ರಿಂದ ಅವ್ರ ಬುದ್ಧಿ ಏನಾಗೋದಿಲ್ಲ ಎಂದು ದಾರಿ ತಪ್ಪೋದೇ ಇಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋದರ. ಅದಕ್ಕೆ ನಿತ್ಯ ಧ್ಯಾನಾದಿಗಳನ್ನು ಮಾಡ್ತಾ ಇದ್ರೆ ಬುದ್ಧಿ ಏನು ಮಾಡುತ್ತದೋ, ದಾರಿ ತಪ್ಪದಂತೆ ವ್ಯವಸ್ಥೆ ಮಾಡ್ಕೋತಾ ಇರ್ತಾರೆ. ಆಹಾರ ತಗೊಳ್ಳೋದು ಹೇಗೆ ದೇಹಕ್ಕೆ ನಮಗೆ ಸಮಾಧಾನ ಕೊಡುತ್ತೋ, ಹಾಗೆ ಧ್ಯಾನಾದಿಗಳು ಮನಸ್ಸಿಗೆ ಸಮಾಧಾನ ಕೊಡೋದ್ರಿಂದ ಅವನು ದಾರಿ ತಪ್ಪೋ ಪ್ರಸಂಗ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕಣ್ಣು ತೆಗೆದು ನೋಡ್ತಿದ್ರೆ ಅವಾಗ ಆಕ್ಸಿಡೆಂಟ್ ಆಗೋ ಕಡಿಮೆ, ತೂಕಡಿಸಿದ್ರೆ ಹೋಗುತ್ತೆ. ಎಚ್ಚರ ಇರಬೇಕು, ಎಚ್ಚರ ಅಂಬೋದೇನು ದೇವ್ರ ಕಡೆ ಎಚ್ಚರ, ಅಲ್ಲಿ ಯಾವ ಕಡೆ ಎಚ್ಚರ ಇರಬೇಕು ಅವನಿಗೆ, ದಾರಿ ಕಡೆ ಎಚ್ಚರ ಇರಬೇಕು. ಮೋಕ್ಷದ ದಾರಿ ದೇವರು, ಸೊ ದೇವ್ರ ಕಡೆ ಗಮನ ಇದ್ಬಿಟ್ರೆ ಏನಾಗುತ್ತಾಗ ಇವೆಲ್ಲ ವಿಷಯದ ಬಗ್ಗೆ ಹಚ್ಚಿಕೊಳ್ಳೋಕೆ ಹೋಗೋದಿಲ್ಲ. ಮುಖ್ಯ ಗುರಿ ಇದ್ದವನಿಗೆ ಇದೆಲ್ಲ ಗಮನಕ್ಕೆ ಬರೋದಿಲ್ಲ. ಎಲ್ಲ ಬಸ್ಸಲ್ಲಿ ಹೋಗಿ ಯಾರು ಕಾಲು ತೊಳಿತಾರೆ ಅವ್ನ ಗಮನ ತರೋದು, ಮುಖ್ಯ ಯಾವುದೇ ಇಂಟರ್ವ್ಯೂ ಕೊಟ್ಟಿದ್ದಾನೆ, ಗಲಾಟೆ ಬಾಡ್ತಾ ಕೊಡೋದಿಲ್ಲ ಅವನಿಗೆ, ಯಾವ ನಾನು ನೋಡ್ತೀನಿ ಅವ್ನ ಕೈಯಿಂದ ನಿಲ್ಲೋದಿಲ್ಲ. ಏನಂತಾನು ಅವನು ಇಗ್ನೋರ್ ಪಾರಲ್ಲ ಹೋಗೋದು ಹೋಗಿಬಿಡ್ತಾನೆ ಆ ಕಡೆ, ಆ ಕಡೆ ಗಮನನೇ ಕೊಡೋದು, ಕೊಟ್ಟರೆ ಮುಖ್ಯ ಕೆಲಸ ಹಾಳಾಗಿಬಿಡುತ್ತೆ. ಆ ಥರ ವಿಚಾರ ಮಾಡಿದರೆ ಬೇರೆ ಯಾರೇ ಬೈಲಿ ಏನೇ ಮಾಡಲಿ ಪದಾರ್ಥ ಕೇಳಿ ಬಿದ್ದು ಬಿಡುತ್ತೆ, ಅದನ್ನು ಗಮನಿಸೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಮುಖ್ಯ ಗುರಿ ಒಂದು ಇಟ್ಕೊಂಡಿದ್ದಾನು, ಮುಖ್ಯ ಗುರಿ ದೇವರು ಒಂದು ಇಟ್ಕೊಂಡ್ಬಿಟ್ರೆ ಇಂಥ ಪ್ರಸಂಗ ಬರೋದಿಲ್ಲ. ಅಪರೋಕ್ಷ ಅಸಂಪ್ರಜ್ಞ ಸಮಾಜದಲ್ಲಿ ಅದೇ ಅಪರೋಕ್ಷ ಆದ ತಕ್ಷಣ ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಅದಕ್ಕೆ ಅಸಂಪ್ರಜ್ಞಾತ ಸಮಸ್ಥಿತಿ ಸಿದ್ಧಿ ಆಯಿತು ಅಂದರೆ ಅಪರೋಕ್ಷ ಜ್ಞಾನನೇ ಅದು. ಉಳಿದಾಗ ಸಾಧ್ಯ ಇಲ್ಲ, ಪ್ರಶ್ನೆ ಬರಲೇ ಇಲ್ಲ, ಅದು ಅಪರೋಕ್ಷ ಜ್ಞಾನಿ ಹಾಗೆ ಬಿಟ್ಟಿರ್ತಾರೆ. ಆಗ ಉಳಿದಿದ್ರೆ ಆಗೋದೇ. ಅನ್ಯದ ಅನ್ಯರ ತಿರುಪಿ ಈಶತ್ ಸರ್ವಸ್ಯ ಭವತಿ ಅಪವ್ಯಾಖ್ಯಾನಂ ನಿರಾಚಷ್ಟೆ ಆತ್ಮರ ತಿರೇವ ಇತಿ ನ ಜ್ಞಾನಿ ಮಾತ್ರ ಸೈತೇವ ಅರ್ಥ. ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ ಬೇರೆಯವರು, ಜ್ಞಾನಿ ಆದರೆ ಸಾಕು ಅಂತ ಅರ್ಥ ಮಾಡ್ಕೊಡು. ಅಪರೋಕ್ಷ ಜ್ಞಾನ ಬಂದಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಬಿಟ್ರು. ತಪ್ಪು ಪರೋಕ್ಷ ಜ್ಞಾನ ಬಂದರೆ ಏನು ಬೇಕಾದ್ರೂ ತಿಳ್ಕೊಂಬಿಟ್ರು. ಇನ್ನು ಕೆಲವರು ಒಂದಿವ್ಸ ಪಾಠಕ್ಕೆ ಹೋದ್ರೆ ಸಾಕು ಏನು ಬೇಕಾದ್ರೂ ಬಿಡೋದು ತಿಳ್ಕೊಂಡ್ಬಿಟ್ರು ಅಷ್ಟೇ, ಒಂದೇ ದಿವಸ ಹೋದ್ರೆ ಸಾಕು. ಆಮೇಲೆ ಹುಡುಗರು ಬೈಬೋದು ಉಳಿದವ್ರನ್ನ, ಮತ್ತೆ ದಾರಿ ಬಿಡ್ಬೋದು ಅಷ್ಟೇ ಅಲ್ಲ, ಏನು ಮಾಡ್ಬೋದು ಹುಡುಗರನ್ನೆಲ್ಲ ಯಾರಾಗಿದ್ದಾರೆ ಪಾಠಕ್ಕೆ ಕಳಿಸಿದ್ರೆ ಮಾಡಿದ್ರೆ ಅಪ್ಪ ಅಪ್ಪ ನಮಸ್ಕಾರ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಏನೇ ಯಾಕಂದ್ರೆ ಓದ್ತಾಯಿದ್ರಿ ಓದೇ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಒಂದೇ ದಿವಸದಲ್ಲಿ ಅಷ್ಟು ಚೇಂಜ್ ಆಗೋದಾದ್ರೆ ಅದು ಓದಾದು, ಇನ್ನು ಮೊದಲಿಗಿಂತ ಜಾಸ್ತಿ ಗೌರವ ಕೊಡಬೇಕಾಗಿತ್ತು. ಅದು ಓದಿನ ಗುರುತು. ಅದು ಬಿಟ್ಟುಬಿಟ್ಟು ಕೆಲವರೆಲ್ಲ ಇದ್ದಾರೆ ಅಪ್ಪ ನೈವೇದ್ಯ ಮಾಡಿ ಊಟ ಮಾಡೋದಿಲ್ಲ, ಅದು ಮೂರ್ಖತನ ಅಂತ. ಅಧಿಷ್ಠಾನ ದೊಡ್ಡ ಅಧಿಷ್ಠಾನ, ಪಿತೃದೇವರ ಜ್ಞಾನನೇ ಇಲ್ಲ, ಇದೆಲ್ಲ ತಪ್ಪು ಕಲ್ಪನೆ. ಆದರೆ ಅದರಿಂದ ಏನಾಯ್ತು ಅಂದರೆ ಇವರಿಗೆ ಎಷ್ಟು ಅಪಾರ್ಥ ಮಾಡಿಕೊಂಡಿದ್ದ ಆಚಾರ್ಯ. ಇದನ್ನೇ ಖಂಡನೆ ಮಾಡ್ತಿರಬೇಕಾದ್ರೆ ಅದನ್ನೆಷ್ಟು ಖಂಡನೆ ಮಾಡ್ತಾರೆ, ಯೋಚನೆ ಮಾಡಿ. ಅಪರೋಕ್ಷ ಜ್ಞಾನಿಗೂ ಕರ್ಮ ಅತ್ಯಂತ ಮುಖ್ಯ, ವಿನಾಯಿತಿ ಇಲ್ಲ ಅನ್ನೋ ಮಾತನ್ನು ಅಷ್ಟು ಸ್ಪಷ್ಟ ಮಾಡ್ತಿರ್ಬೇಕಾದ್ರೆ ಇವ್ರು ಕೆಲಸಕ್ಕೆ ಬಾರದವರೆಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಕೆಟ್ಟ ಹೋಗ್ಬಿಡೋದು. ಅದು ನೋಡಿದಾರೆ ಏನು ಮಾಡ್ಕೊಬಿಟ್ರು, ಪಾಠಕ್ಕೆ ಹೋಗಲೇಬೇಡ ಬಿಡಿಸೇಬಿಡ್ರು, ಹೋದ್ರೆ ತಾರೆ ಬುದ್ಧಿ ಕೆಡೋದು, ಹೋಗಲೇಬೇಡ ಅಂತ. ಅದೇನು ಪಾಠ ಓದೋದು ಅಂದರೆ ದಾರಿ ತಪ್ಪೋದು ಅಂತ ಆಗ್ಬಿಡ್ತಾ ಬರ್ತಾ. ಏನಾಯ್ತು ಅಂದರೆ ಸೂರ್ಯ ಗ್ರಂಥ ಓದ್ತಾರೆ ಹಾಳಾಗೋಗ್ಬಿಟ್ಟಿದ್ದಾರೆ ಅಂತ ಅರ್ಥ. ಅಹಂಕಾರ ಬರೋ ಓದಿಗೆ ಅದೇ ಅರ್ಥ. ಅಹಂಕಾರ ಬರದಂತೆ ಓದಿದರೆ ಮಾತ್ರ ಏನಾಗುತ್ತದೆ, ಅದು ದೊಡ್ಡ ಸಾಧನೆ ಕಾರಣ. ಈ ಡ್ರೈವಿಂಗ್ ಬರೋದೇ ವೆಹಿಕಲ್ ಕೊಟ್ಟರೆ ಆಗೋ ಹಾಗೆ, ಆಕ್ಸಿಡೆಂಟ್ ಮಾಡ್ಕೋತಾನೆ ಹೊರತು ಅವ್ನು ವೆಹಿಕಲ್ ಇಲ್ಲದವರು ಎಷ್ಟೋ ವಾಸಿ, ವೆಹಿಕಲ್ ಇದ್ದಿದ್ದಕ್ಕೆ ಅಪಾಯ ಬಂತವನು. ಅದಕ್ಕೆ ಹೇಳ್ತಾರೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅವ್ರಿಗೆ ಹೇಳಬೇಡಿ ಅಂತ ಹೇಳ್ತಾರೆ. ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅವ್ರಿಗೆ ಹೇಳಿ, ಬುದ್ಧಿ ಇರೋದು ಎಲಿಜಿಬಿಲಿಟಿ ಅಲ್ಲ, ಅರ್ಥ ಆಯ್ತಾ, ಬುದ್ಧಿ ಇರೋದು ಎಲಿಜಿಬಿಲಿಟಿ ಅಲ್ಲ, ಶಮದವಾದಿ ಸಂಪತ್ತಿ ಇರೋದು ಎಲಿಜಿಬಿಲಿಟಿ. ಇದೆಲ್ಲ ಅಯೋಗ್ಯರು ದಡ್ಡರಲ್ಲ, ಅವರೆಲ್ಲ ಭಾರಿ ಬುದ್ಧಿವಂತರೇ, ಗೊತ್ತಾಯ್ತಾ. ಅದಕ್ಕೇನೆ ಕೆಲಸಕ್ಕೆ ಬೆನಿಟ್ ಎಷ್ಟು ಇಂಪಾರ್ಟೆಂಟ್, ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಇಲ್ಲದ ಹೋದರೆ ಅವನಿಗೆ ಹೇಗೆ ಕೆಲಸ ಕೊಡೋದಿಲ್ವೋ. ಈ ಒಂದು ಅಥ ಶಬ್ದ ಕರಿಯಾದ ಅರ್ಥ ಅದನ್ನ ನೋಡ್ಕೊಂಡು ಇವತ್ತು ಆ ಕಾನ್ಸೆಪ್ಟ್ ಹೋಗಿಬಿಡುತ್ತೆ. ಏನು ಬಂದಿದೆ ಇವತ್ತು, ಬುದ್ಧಿ ಇದ್ದರೆ ಸಾಕು ಅಂತಾಗಲಿ, ಬುದ್ಧಿ ಭಾರಿ ಬುದ್ಧಿವಂತ ಆದ್ರಿಂದ ಸಾಕು, ತಪ್ಪೋದು. ದಾರಿ ತಪ್ಪಿದ್ರೆ ಬುದ್ಧಿಗೆ ಬೆಲೆ. ದುರ್ಯೋಧನ ದಂಡ್ರ ಅವರೆಲ್ಲ ಕೂಡ ಭಾರಿ ಬುದ್ಧಿವಂತರು, ಆದರೆ ಮೂರ್ಖರು, ದಾರಿ ತಪ್ಪಿದವರು. ಹ್ಞೂ ಯಾವುದು ಯಾವುದಕ್ಕೆ ಹೌದು, ಇಲ್ಲದ್ರೂ ಅಪರೋಜ್ಞಾನ ತರೋದೇ ಇಲ್ಲ. ಮಿನಿಮಮ್ ಅಂದರೆ ಅಪರ ಧ್ಯಾನ ಮೊದಲು ಏನಾಗಿರ್ಬೇಕು, ಅವನು ಶಾಸ್ತ್ರ ಎಲ್ಲ ಓದಿ, ಪರೋಕ್ಷ ಜ್ಞಾನ ಗಟ್ಟಿ ಆಗಿರ್ಬೇಕು, ಅದ್ರ ಬಗ್ಗೆ ಡೌಟೇ ಇರಬಾರ್ದು. ಫಸ್ಟ್ ಅದು. ಸೆಕೆಂಡ್ ಏನೋ ಅಷ್ಟು ಧ್ಯಾನಕ್ಕೆ ಕೊಡಬೇಕು. ಧ್ಯಾನದಲ್ಲಿ ಬರ್ತಾ 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 ಬಂದು ಏಕಾಂಗ ಧ್ಯಾನ ಮಾಡ್ತಾನೆ, ಪೂರ್ತಿ ಧ್ಯಾನ ಮಾಡಕ್ಕೆ ಬರೋದಿಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡ್ತಾನೆ, ಅಂದ್ರೆ ಸಮಗ್ರ ಧ್ಯಾನ ಮಾಡ್ತಾನೆ. ಆ ಧ್ಯಾನದ ಟೋಟಲ್ ಇನ್ವಾಲ್ವ್ ಆಗಿಬಿಡ್ತಾನೆ, ಅದು ಮೆಚೂರ್ ಆದ ಅನುಗ್ರಹ ಮಾಡಿ ತನ್ನ ತೋರಿಸ್ತಾನೆ, ಅದು ಅಪರೋಕ್ಷಜ್ಞ. ಆ ಸ್ಥಿತಿ ಸಾಧ್ಯವಾಗದು ಅಸಪ್ರಜ್ಞ ಅಥವಾ ಸಮಾಜ ಕೂತಾಗ ಮಾತ್ರ, ಇಲ್ಲದವರೆ ಸಾಧ್ಯ ಇಲ್ಲ. ಇತೋಪಿ ನ ಜ್ಞಾನಿ ಮಾತ್ರಸ್ಯ ಕಾರ್ಯಾಭಾವ ಇತ್ಯಾಹ ಚಿತ್ತಪ್ರಜ್ಞಾಪಿ ಇತಿ ಸ್ವಧರ್ಮ ಕಾರ್ಯ ಇತಿ ಸಂಬಂಧ. ಸ್ವಧರ್ಮ ಅಂಬುದನ್ನು ಅಪರೋಕ್ಷ ಜ್ಞಾನಿಗಳು ಮಾಡಬೇಕು. ಆತ್ಮರತಿರೇವ ಇತ್ಯ ಅವಧಾರಣೆಪಿ ಕೂತ್ಕೋ ಭೀಮಸೇನ ದೇವರು ದೊಡ್ಡ ಅಂತ ಅಪರೋಕ್ಷ ಜ್ಞಾನಿಗಳೇ ಇಲ್ಲ. ಅದು ಧರ್ಮ ಧರ್ಮ ಮತ್ತೆ ಯಾಕೆ ಕೇಳಬೇಕು ಅವರು, ಗೊತ್ತಾಯ್ತಾ, ಕೇಳಬೇಕಾಗಿಲ್ಲ. ಆದರೆ ನಿಯಮ ಅದು ಏನಂತ, ಜ್ಯೇಷ್ಠ ಪ್ರಾತ ಪಿತೃ ಸಮಹ ಮಾತೃ ಪಿತೃದೇವೋ ಭವ ಲಿಂಕ್ ಅಂತ. ಅದು ಪಾಲನೆ ಮಾಡಬೇಕಾದ ಕಾರಣ ಇರಲಿಲ್ಲ. ರಾಮದೇವರು ಸಾಕ್ಷಾತ್ ಭಗವಂತನೇ, ಮತ್ತೆ ದೇವರನ್ನು ಕಂಡವರಲ್ಲ, ದೇವರೇ ಅವರು. ದಶರಥ ಯಾಕೆ ನಡೆಸಬೇಕಾಗಿತ್ತು ದಶರಥನ ಮಾತನ್ನು? ಅವರಿಗೂ ಕೂಡ ಏನು ಲೋಕಕ್ಕೆ ತೋರಿಸ್ಬೇಕು, ಲೋಕಕ್ಕೆ ತೋರಿಸ್ಬೇಕು. ಎಂಥವನಾಗಿದ್ದರೂ ಕೂಡ ದೊಡ್ಡವ ಗೌರವ ಆ ಪಾಠನ ಬಿಡಲಿಕ್ಕೆ ಬರೋದಿಲ್ಲ. ಎಂಥ ಹೈಯೆಸ್ಟ್ ಪ್ರಮೋಷನ್ ಬಂದರೂ ಅವನಿಗಿಂತ ಸುಪೀರಿಯರ್ ಗೌರವ ಕೊಡಲೇಬೇಕು, ಗೊತ್ತಾಯ್ತು. ಉಳಿದವರಿಗೆ ಕೊಟ್ಟು ತೋರಿಸಿ ಇರೋದು ಮಾಡಲಾಗಬೇಕು. ಇನ್ನೂ ದೊಡ್ಡವರಿಲ್ಲದ ಹೋದರೆ ಮಾಡೆಲ್ ಆಗ್ಲಿಕ್ಕೆ ಮಾಡಬೇಕು. ದೊಡ್ಡವರಿದ್ದರೆ ಆಕ್ಚುಲಿ ದೇವರೇ ತೋರಿಸಿದ್ದಾನೆ, ದೇವರು ತೋರಿಸ್ತೆ. ಹಾ, ಸ್ವಧರ್ಮ ಅಂದ್ರೆ ಏನು? ವರ್ಣ ಆಶ್ರಮ ಎಲ್ಲ ಸೇರ್ಕೊಂಡೋಯ್ತು ಅದರಲ್ಲಿ. ಅದಕ್ಕೇನೆ ಭೀಮಸೇನ ದೇವರು ಬ್ರಾಹ್ಮಣ ನಮಸ್ಕಾರ ಮಾಡ್ತಾ ಇದ್ರು. ಯಾಕೆ? ವರ್ಣ ಕೃಷ್ಣನೇ ಮಾಡಿ ನಿನ್ನೆ ಬಂದು ಅಲ್ಲ ಬ್ರಾಹ್ಮಣ ಪಾದ ಪೂಜೆ ಮಾಡಿ, ಇದು ಏನು ವೈಭವನ ವೈಭವ, ಕೃಷ್ಣ ಮಾಡಿದ್ದು ಬ್ರಾಹ್ಮಣನಿಗೆ. ಅದಕ್ಕೆ ಅದು ಧರ್ಮ, ಸ್ವಧರ್ಮ. ಈತ ಕ್ಷತ್ರಿಯ, ಆತ ಬ್ರಾಹ್ಮಣ, ಗೊತ್ತಾಯ್ತಾ? ಕ್ಷತ್ರಿಯ ಬ್ರಾಹ್ಮಣರಿಗೆ ಏನು ಮಾಡಬೇಕು? ನಮಸ್ಕಾರಾದಿಗಳನ್ನು ಮಾಡಬೇಕು. ಬ್ರಾಹ್ಮಣ್ಯದಲ್ಲಿ ಕಷ್ಟ, ಅದಕ್ಕೆ ಹಾಗೆ ಮಾಡಿ ತೋರಿಸಿದ. ಅದು ಹಾಗೆ ಕೃಷ್ಣ ಮಾಡಿ ತೋರಿಸಿದ ಮೇಲೆ ಮತ್ತೆ ಮಾತಾಡಲಿಕ್ಕೆ ಬರೋದು. ಅದಕ್ಕೆ ವಸ್ತೇವ ದೇವರು ನಮಸ್ಕಾರ ಮಾಡ್ತಿದ್ದ ಕೃಷ್ಣ, ಅರ್ಥ ಆಯ್ತಾ? ಅಂದರೆ ಅದು ಏನಾಯ್ತು, ಈಗ ಅದು ಲೋಕಕ್ಕೆ ಶಿಕ್ಷಣ ಆಯಿತು. ಯಾವ ಕಾರಣಕ್ಕೂ ಅದು ಬಿಡ್ಲಿಕ್ಕೆ ಬರೋದಿಲ್ಲ, ಅದು ಸರಿಯಾಗಿ ಅರ್ಥ. ಅದು ಬೇಸಿಕ್, ಅದು ಅದೆಲ್ಲ ಬರೋದೇ ಇಲ್ಲ. ಏನಾಗುತ್ತೆ ಇವತ್ತಿನ ಪಾಠಶಾಲೆಗಳಲ್ಲಿ ಆ ಭಾಗ ಬರೋದಿಲ್ಲ, ಆದ್ದರಿಂದ ಇವೆಲ್ಲ ಅಧ್ಯಯನ ಸ್ಕಿಪ್ ಆಗಿಬಿಡುತ್ತೆ. ಇವೆಲ್ಲ ಕೂಡ ಇವೆಲ್ಲ ಸ್ಕಿಪ್ ಆಗಿಬಿಡೋದ್ರಿಂದ ಮನುಷ್ಯ ಅವ್ರಿಗೆ ದೀಕ್ಷೆನೇ ಬರೋದು, ಹಾಗಾಗಿಬಿಡುತ್ತೆ. ದೀಕ್ಷೆ, ಕಮಿಟ್ಮೆಂಟು, ಸಾಧನೆಯ ಕಾನ್ಸೆಪ್ಟು. ಸಾಧನೆಯ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಶಾಸ್ತ್ರ ಓದಿ ಏನೇನೂ ಅರ್ಥ ಇಲ್ಲ. ಊರಿಗೆ ಹೋಗೋ ದೃಷ್ಟಿ ಇಲ್ಲ ಅಂದರೆ ದಾರಿ ಕೇಳಿ ಮಾಡೋದೇನು? ಹೋಗದೂರಿನ ದಾರಿ ಕೇಳಿ ಮಾಡುವುದೇನು? ದಾಸರಾಡಿದೆ. ಯಾವ ಊರಿಗೆ ಹೋಗ್ಲಿಕ್ಕೆ ಸಾಧ್ಯ, ಯಾವ ದಾರಿ ಕೇಳಿ ನೋಟ್ಸ್ ಮಾಡಿ ಯಾಕೆ ಕೊಡ್ತಾನೋ ನಿಮಗೆ? ರೆಲೆವೆಂಟ್ ಆಗಿದ್ರೆ ಮಾತ್ರ ಮಾಡ್ತಾನೆ. ಅದನ್ನು ಅರ್ಥ ಮಾಡಿಕೊಂಡು ಆ ಕಡೆ ನಾವು ಗಮನ ಕೊಟ್ಟರೆ ಆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ಒಂದು ವರ್ಷ ಪರೀಕ್ಷೆ ಮಾಡ್ತಿದ್ರು ಫಸ್ಟ್, ಮಿನಿಮಮ್ 1 ಇಯರ್. ನಾ ಸಂವತ್ಸರ ವಾಸಿನೇ ಪ್ರಭ್ರೂ ಯಾದ್, ಒಂದು ವರ್ಷ ಅವನು ಪ್ರೂವ್ ಆಗಬೇಕು ಅವನು ಫಸ್ಟ್ ಪ್ರೊಬೇಷನರಿ ಪೀರಿಯಡ್ ಇದ್ದಾಗ. ಇದು ಸಾಮಾನ್ಯ ಒಂದು ವರ್ಷ ಇಟ್ಟಿರ್ತಾರೆ ಪ್ರೊಬೇಷನರಿ ಪೀರಿಯಡ್. ಆ ಸಮಯದಲ್ಲಿ ಸರಿಯಾಗಿ ಮಾಡದೆ ಹೋದರೆ ತೆಗೆದು ಹಾಕ್ಬಿಡ್ಬೋದು. ಇಲ್ಲೇನು ಮಾಡಬೇಕು, ಅವನು ಗೋ ಸೇವೆ ಎಲ್ಲನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಅವನು ಕ್ಯಾರೆಕ್ಟರ್ ಹೇಳಿದ್ರು ಎಷ್ಟು ನಡೆಸ್ತಾನೆ ಅಂತೇಳಿ. ಅವ್ರು ಉಪವನ್ನು ಬಂದವ್ರು ಏನು ಮಾಡಿಬಿಡ್ತಿದ್ರು, ಅವರು ಗದ್ದೆ ನೀರು ಕಟ್ಟು ಅಂತ ಹೋಗಿದ್ರು, ನೀರು ಹೋಗ್ತಿದ್ರು, ಅಡ್ಡ ತಾನೇ ಮಲಗಿಬಿಟ್ಟ. ಅದು ನನ್ನ ಕೆಲಸಕ್ಕೆ ಎಷ್ಟು ಕಮಿಟೆಡ್ ಆಗಿದ್ದ ಅದು, ಅವ್ರಿಗೆ ಅಪರೋಕ್ಷಾರನೇ ಬಂದೋಯ್ತು. ಆ ಕಾನ್ಸೆಪ್ಟ್ ಹೋಗಿಬಿಟ್ರೆ ಈಗ ಹುಡ್ಕೊಬಂದು ಹಿಡ್ಕೊಬಂದು ಹೇಳ್ಕೊಟ್ರೆ ಉಪಯೋಗ ಇಲ್ಲ. ಎಲ್ಲ ಹೋಗಿ ಹಿಡ್ಕೊಬರೋದು ಪಾಠಕ್ಕೆ ಬರ ಎದ್ದು ಕೂತ್ರೆ ಅದು ಸಾಧ್ಯ ಇಲ್ಲ. ಬಂದು ಒಬ್ಬನು ಬರದೆ ಹೋದರೂ ಪರವಾಗಿಲ್ಲ, ಏನಾಗಿರಬಾರ್ದು, ಅವನು ಅಯೋಗ್ಯನಾಗಿರ್ಬಾರ್ದು, ಸಮಸ್ಯೆ ಇಲ್ಲ. ಅಯೋಗ್ಯ ಒಬ್ಬರು ಬಂದರೂ ಕೂಡ ಏನು ಮಾಡ್ತಾನೋ, ಹಾಳು ಮಾಡಿಬಿಡ್ತಾನೆ. ಅದನ್ನು ಆ ರೀತಿ ನಾವು ಓರಿಯೆಂಟೇಷನ್ ಕೊಟ್ಟರೆ ಆಗ ಸರಿಯಾಗಿ ಉಳಿಯುತ್ತೆ. ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ಒತ್ತು ಹೇಳ್ತಿರೋದು. ಆ ಅದೇ ಹೇಳ್ತಿರೇನು, ಈಗ ಒಳ್ಳೆ ಡಾಕ್ಟರ್, ಒಳ್ಳೆ ಜ್ಞಾನ ಇದೆ ಅವನು, ಕೊಲ್ಲೋ ಜ್ಞಾನ ಇದೆ ಅವನಿಗೆ, ಗೊತ್ತಾಯ್ತಾ? ಇವು ಎಷ್ಟು ಹೋಗ್ಬೋದು ಅನ್ನೋದು ದೊಡ್ಡ ಒಂದು ಯೋಚನೆ ಮಾಡ್ತಾನೆ. ಏನು ಮಾಡ್ತೀರಿ ಅದಕ್ಕೆ? ಎಕ್ಸ್ಪರ್ಟು ಶಾಸ್ತ್ರದಲ್ಲೂ ಹಾಗೇನೆ. ಒಳ್ಳೆ ದುರ್ಯೋಧನಾದಿಗಳು ಅಜ್ಞಾನಿಗಳಲ್ಲ ಅಂತ ಹೋಗಿ ಇವ್ರನ್ನೇ ತಗೊಳ್ಳಿ. ಅದ್ವೈತಾದಿ ಶಾಸ್ತ್ರ ಓದ ಅಜ್ಞಾನಿಗಳವರು, ಫಸ್ಟ್ ಕ್ಲಾಸ್ ಸಂಸ್ಕೃತ ಬರುತ್ತೆ, ಒಳ್ಳೆ ಕವಿಗಳು ಇರ್ತಾರೆ, ಅದರಲ್ಲಿ ಏನು ಸಮಸ್ಯೆ, ಒಳ್ಳೆ ಆಚಾರವಂತರು ಇರ್ತಾರೆ ಮೇಲ್ನೋಟಕ್ಕೆ. ಆದರೆ ಮುಖ್ಯ ಇದೇ ಇಲ್ಲ ಅಂದಮೇಲೆ ಹೋಯ್ತು ಅಲ್ಲಿಗೆ. ಜ್ಞಾನ ಶಬ್ದ ಅಂತ ಹೇಳು, ಪಾಂಡಿತ್ಯ ಅಂತ ಹೇಳು, ಜ್ಞಾನ ಅಂತ ಹೇಳಬಾರ್ದು. ಜ್ಞಾನ ಅಂಬೋದೇನದು, ಅದು ಪಾಸಿಟಿವ್ ಆಗಿರೋದು, ಎಕ್ಸಲೆಂಟ್, ಒಳ್ಳೇದಾಗೇ ಅಂತ. ಪಾಂಡಿತ್ಯ ಅಂಬೋದೇನಂದ್ರೆ ಹೇಳ್ಕೊಟ್ರು ಬರುತ್ತೆ, ಬಾಯ್ಪಾಠ ಗಿಡಿಗೂ ಬರುತ್ತೆ ಅಂತಾರಲ್ಲ ಹಾಗೆ, ಹೇಳ್ಕೊಟ್ರೆ ಬಂದ್ಬಿಡುತ್ತೆ. ಹೇಳ್ಕೊಟ್ರೆ ಬಂದರೆ ಅದೇನಲ್ಲ, ಅದಕ್ಕೆ ಟೀಕಾರ ಹೇಳ್ತಾರೆ, ನಂದು ಪಾಂಡಿತ್ಯದ ಬರವಣಿಗೆ ಅಲ್ಲ ಅಂತ ಹೇಳಿದರು. ದ ಶಬ್ದ ನಾನು ಪಾಂಡಿತ್ಯದಿಂದ ಬರಿತಾ ಇಲ್ಲ, ಏನು ಮಾಡಿ ಬರಿತಾ ಇದ್ದೇನೆ, ಏನು ಮಾಡಿ ಬರಿತಾ ಇದ್ದೇನೆ, ಅನುಗ್ರಹದಿಂದ ಬರಿತಾ ಇದ್ದೇನೆ. ಒಬ್ಬ ಕ್ಲರ್ಕ್ ಏನೋ ಬರಿತಾನೆ, ನೋಟ್ ಬರಿತಾನೋ, ಅವ್ನು ಹ್ಯಾಂಡ್ ಹೋಪ್ಲೆಸ್ ಹ್ಯಾಂಡ್ ರೈಟಿಂಗ್ ಅವನು, ಗೊತ್ತಾಯ್ತಾ? ಅವನೇ ಬರಿಬೇಕು ಅದನ್ನು. ಇನ್ನೂ ನಾನು ಈಟ ಬರಿತೀನಿ ನಾನು ಕೊಡು ಅಂತ ಹೇಳಿದ್ರೆ ಬರಲಿಕ್ಕೆ ಬರೋದಿಲ್ಲ. ಯಾಕೆ? ಇದು ಅಪಾಯಿಂಟೆಡ್ ಫಾರ್ ದಟ್, ಅನುಗ್ರಹ ಅವನಿಗಿದೆ. ಈಗ ಅವನು ಏನು ಹೇಳಿದ್ರು ಅದಕ್ಕೆ ಬೆಲೆ ಇದೆ. ಎಸ್ ಬರೆದ್ರು ನೋ ಬರೆದ್ರು ಇವನು ಹಾಗೆ ಬರೆಯಾಗಿಲ್ಲ. ಹ್ಯಾಂಡ್ ರೈಟಿಂಗ್ ನೀಟ್ ಇದೆ ಅಂತ ಹೇಳಿ ಯಾರು ಬರಲಿಕ್ಕೆ ಬರೋದಿಲ್ಲ, ಅವನೇ ಬರಿಬೇಕಲ್ಲ. ನೀವು ಸೈನ್ ನಾನೇ ಸೈನ್ ಮಾಡ್ತೀನಿ ಬಿಟ್ಟು ನೀಟಾಗಿ ಮಾಡ್ತೀನಿ ಅಂತ ಹೇಳಿ ಏನರ್ಥ? ಅದೇ ರೀತಿಯಲ್ಲಿ ಟೀಕಾರ ಹೇಳಿದ ಅನುಗ್ರಹದಿಂದ ಬರೀತಿರೋದ್ರಿಂದ ಆ ಮಾತಿನ ರೀತಿಯೇ ಬೇರೆ. ಅನುಗ್ರಹ ಅಲ್ಲದೆ ಬೆಲೆ ಕಟ್ಬೋದು, ಅನುಗ್ರಹಕ್ಕೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಅದನ್ನೇ ಹೇಳ್ತಿರೋದು ಇಷ್ಟೊಂದು ಕೂಡ, ಇದೇ ಹೇಳ್ತಿರೋದು. ಯೋಗ್ಯತೆ ಅಂದ್ರೆ ಅದೇನೆ, ದಾಸರ ಎಕ್ಸಾಂಪಲ್ಲೇ ಕೊಟ್ಬಿಟ್ರು. ಒಂದು ಬೇವಿನ ಬೀಜ ಹಾಕಿದ, ಬೆಲ್ಲದ ಕಟ್ಟೆ ಕಟ್ಟಿದ, ಜೇನುತುಪ್ಪ ಹಾಕಿದ, ಬೆಳೆಸಿದ, ಆಮೇಲೆ ನೋಡಿ ಫಸ್ಟ್ ಕ್ಲಾಸ್ ಕಹಿ ಅದು. ಯಾತಕ್ಕೆ? ಬೀಜನೇ ಕೆಟ್ಟದು. ಬೀಜ ಅಂದ್ರೆ ಸ್ವಭಾವ, ಸ್ವಭಾವಕ್ಕಿಲ್ಲದ್ದು ಏನ್ ಮಾಡಿದ್ರು ಬರೋದು, ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಕೂಡ ಬರೋದಿಲ್ಲ. ದುರ್ಯೋಧನಿಗೆ ಯಾರ್ಯಾರು ಹೇಳಿದ್ರು? ಕೃಷ್ಣ, ಇವರು, ಭೀಷ್ಮರು, ದ್ರೋಣರು, ಅಪ್ಪ, ಅಮ್ಮ, ವಿಶ್ವ, ಎಲ್ಲರೂ ಹೇಳಿದವರಿದ್ದಾರೆ, ಇಲ್ಲ ಯಾರ ಮಾತು ಕೇಳಲಿಲ್ಲ. ಅವನ ಯಾತಕ್ಕೆ ಸ್ವರೂಪ ಯೋಗ್ಯತೆಯೇ ಇಲ್ಲ. ಅದೇ ಧರ್ಮರಾಜನಿಗೆ ಒಬ್ರು ಹೇಳಿದ್ರೆ ಸಾಕು, ಒಂದು ಮಾತು ಹೇಳಿದ್ರೆ ಸಾಕು, ಯೋಗ್ಯರಿಗೆ ಒಂದು ಹೆಚ್ಚು ಬೇಕಾಗೋದಿಲ್ಲ. ಒಳ್ಳೆ ಬೀಜ ಬಿಸಾಕಿದ್ರು ಬೆಳೆದು ಬಿಡುತ್ತಲ್ಲ, ಹಾಗೆ ಎಲ್ಲೋ ಅಡವಿಯಲ್ಲಿ ಬಿಸಾಕಿದ್ರೆ ಏನಾಗುತ್ತದ, ದೊಡ್ಡ ಇದ್ದುಕೊಂಡು ಎಲ್ಲಿಟ್ಕೊಂಡು ಇಟ್ಕೊಂಡ್ರೆ ಬೆಳೆಯೋಕೆ ಸಾಧ್ಯ. ಅಯೋಗ್ಯ ವಸ್ತು ಆದರೆ ಬೆಳೆಯೋದೇ ಇಲ್ಲ. ಅದನ್ನು ಸ್ವರೂಪಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಆಚಾರ್ಯರು ಒಬ್ಬರೇ. ಉಳಿದವ್ರ ಸ್ವರೂಪದ ಕಾನ್ಸೆಪ್ಟ್ ಇಲ್ಲದೆ ಇಲ್ಲೇ ಅವರು, ತಾವೇ ಬ್ರಹ್ಮ ಅನ್ನೋರಿಗೆ ಬೇರೆ ಸ್ವರೂಪದ ಯೋಚನೆ ಬರೋದಿಲ್ಲ. ಇತೋಪಿನ ಜ್ಞಾತಿ ಜ್ಞಾನಿ ಮಾತ್ರಸ್ಯ ಕಾರ್ಯಾಭಾವ ಇತ್ಯಾಹ ಸ್ಥಿತಪ್ರಜ್ಞೆ ಶಾಪಿ ಸ್ವಧರ್ಮ ಕಾರ್ಯ ಇತಿ ಸಂಬಂಧ. ಸ್ಥಿತಪ್ರಜ್ಞನು ಸ್ವಧರ್ಮವನ್ನು ಮಾಡಲೇಬೇಕು. ಆತ್ಮರತಿರೇವ ಇತ್ಯ ಅವಧಾರಣೋಪಿ ಕುತೋ ನ ಜ್ಞಾನಿ ಮಾತ್ರ ವಿಷಯಮೇತತ್ ಇತ್ಯತಃ ಅನ್ಯದಾಯಿ. ಅವಧಾರಣ ಎಂಬುದು ಜ್ಞಾನಿಗೆ ಮಾತ್ರ ಅಂತಾನೆ ಅರ್ಥ ಮಾಡೋಣ. ಹಸ್ತಪ್ರಜ್ಞ ಸಮಾಧಿಗೆ ಅಂತ ಯಾಕೆ ಮಾಡಬೇಕು ಅಂದರೆ ಅವಧಾರಣೇನ ಹಿ ಅನಾತ್ಮರತಿರಿ ವ್ಯಾವರ್ತ್ಯತೆ. ಅವಧಾರಣ ಮಾಡಿದ್ದರಿಂದ ಅನಾತ್ಮರತಿ, ಯಾರಿಗೆ ಆತ್ಮರತಿ ಇಲ್ಲ ಅವನಿಗೆ ಬಂಧನ ಇದೆ. ಅಸಂಪ್ರಜ್ಞಾತ ಸಮಾಧಿ ಕಾಲಾತ್ ಅನ್ಯದ ಸರ್ವಸ್ಯ ಜ್ಞಾನಿನಃ ಅಪಿ ಈಶತ್ ಅನ್ಯರತಿ ಭವತಿ ಇತ್ಯುಪಪಾದಿತಂ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂಡದೇ ಇದ್ದಾಗ ಎಂಥ ಜ್ಞಾನಿಯು ಕೂಡ ಏನಾಗ್ತಾನೆ, ಸ್ವಲ್ಪ ದಾರಿ ತಪ್ಪಬಹುದು. ಭೂರಿ ಶ್ರವಸ್ಸು ಆತನ ಕೊಲ್ಲಕ್ಕೆ ಅಂತ ಹೇಳಿ ಏನಾಯಿತು, ಸಾತ್ಯಗಿನ ಕೊಲ್ಲಕ್ಕೆ ಅಂತ ಹೊರಟ. ಭೂರಿ ಶ್ರವಸ್ಸು ಕೃಷ್ಣ ಅರ್ಜುನನು ತೋರಿಸ್ತ, ನೋಡು ನಿನ್ನ ಶಿಷ್ಯನ ಕೊಲ್ತಿದ್ದ ನೋಡು ಅಂತ ತೋರಿಸ್ತ. ತಕ್ಷಣ ಒಂದು ಭಲ್ಲ ತಗೊಂಡು ಒಗದ, ಅವನ ಕೈ ಕಟ್ಟಾಗಿ ಹೋಗಿಬಿಡ್ತಾ ಕಡೆ. ಭಾರಿ ಸಿಟ್ಟು ಬಂದು ಭೂರಿ ಶ್ರವನಿಗೆ, ಕೃಷ್ಣನ ಅರ್ಜುನನ ಬೈದು ಬಿಡ್ತಾನೆ, ಭಾರಿ ಅನ್ಯಾಯ ಹಾಗೆ ಹೀಗೆ ಅಂತ. ಕೃಷ್ಣ ಯಾವ ನಿನ್ನೆ ಅಭಿಮನ್ಯನ ಹ್ಯಾಕ್ ಕುಂದ್ರೆ ಹೇಳಿಬಿಡ್ತಾರೆ, ಎತ್ತು ಪಾರ್ಟಿ ಅದರೊಳಗೆ ಉತ್ತರ ಇಲ್ಲಾಗ ಧ್ಯಾನಕ್ಕೆ ಕೂತ್ಬಿಡ್ತಾನೆ. ಧ್ಯಾನಕ್ಕೆ ಕೂತಾಗ ಅಲ್ಲಿ ಕೃಷ್ಣನ ನೋಡ್ತಾನೆ, ಆಗ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ಅದು ಹೊರಗಿದ್ದಾಗ ಏನಾಗಿತ್ತು, ಸ್ವಲ್ಪ ಜ್ಞಾನ ತಪ್ಪಿ ಹೋಯ್ತು. ಒಳಗೆ ಧ್ಯಾನ ಮಾಡ್ತಾ ಕೂತಷ್ಟು ಹೊರಟೇ ಬಿಡ್ತಾನೆ ಪುಣ್ಯಾತ್ಮ, ಕತ್ತರ ವೈಕುಂಠಕ್ಕೆ ಹೊರಟ್ಬಿಡ್ತಾನೆ. ಯಾಕೆ, ಅಸಪ್ರಜ್ಞ ಸಮಸ್ಥಿತಿ ಹೋದಾಗ ಏನಾಯ್ತು ಆತನಿಗೆ, ದಾರಿ ತಪ್ಪಲಿಲ್ಲ. ಪುಸ್ತಕ ನೋಡ್ಕೊಂಡ್ರೆ ದಾರಿ, ಪುಸ್ತಕ ನೋಡ್ಕೊಂಡ ದಾರಿ ತಪ್ಪೋದಿಲ್ವಲ್ಲ, ಹಾಗೆ ಪುಸ್ತಕ ನೋಡದೆ ಹೇಳಿದ, ಪುಸ್ತಕ ನೋಡಿ ಹೇಳಿದ, ನೋಡಿ ತಪ್ಪು ಹೇಳ್ಬೋದು, ಆ ವಿಚಾರ ಬೇರೆ. ಸಾಮಾನ್ಯವಾಗಿ ಅವನಿಗೆ ಈ ಥರ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದರಿಂದ ಆ ಅರ್ಥದಲ್ಲಿ ಅವರಿಗೆಲ್ಲ ಉಪಯೋಗ ಆಗ್ತಾ ಇತ್ತು. ಪಂಚ ಏಕಾದಶ ರುದ್ರರಲ್ಲಿ ಮೂರು ಜನ, ಭೂರಿ ಭೂರಿ ಶ್ರವ ಛಲ, ಗೊತ್ತಾಯ್ತಾ, ಅಹಿರ್ಬುದ್ಧ ವಿರೂಪಾಕ್ಷ ಅಂಥೇಳಿ ಮೂರು ಜನ ಹುಟ್ಟಿರ್ತಾರೆ. ಪತ್ರತಾಪ ಮೂರು ಜನ ಇರ್ತಾರೆ, ಅದರಲ್ಲಿ ಒಬ್ಬ ಇತ್ತು. ಅದರಲ್ಲಿ ಉಳಿದ ಶಿವಾದಿ ರುದ್ರಾಣ ಆವೇಶಾತ್ ವರತಸ್ತಥ, ಉಳಿದ ಹತ್ತು ಜನ ರುದ್ರ ಆವೇಶ ಇತ್ತು. ಮತ್ತು ವಿಶೇಷ ವರವೇರೆ ತಗೊಂಡಿದ್ದ ಸೋಮದತ್ತ, ನಾನು ಮಧ್ಯದ ಮಗ, ಭಾರಿ ಬಲಶಾಲಿ ಆಗಬೇಕು, ಒಳ್ಳೆ ಜ್ಞಾನಿ ಆಗಬೇಕು ಅಂತೇಳಿ. ದೇವತೆಗಳಲ್ಲಿ ಜಾತಾ ಪರೋಕ್ಷಗಳು ಪ್ಲಸ್ ವಿಶೇಷ ವರ, ಹೀಗಾಗಿ ಆತನಿಗೆ ಆ ಕಾಲಕ್ಕೆ ಒಳ್ಳೆ ಇದು ಬಂದು ಹೊರಟವರು. ಅದಕ್ಕೆ ಆತ ಕುರುಕ್ಷೇತ್ರ, ಆತನ ಹೆಸರು ತೀರ್ಥ ಇದೆ ಇವತ್ತು, ಭೂರಿಶ್ರವಸ್ ತೀರ್ಥ ಅಂತಾನೆ ಹೆಸರು. ಕುರುಕ್ಷೇತ್ರದಲ್ಲಿ ಸುಮಾರು ಒಂದು 70-80 ತೀರ್ಥಗಳಿದೆ. ಮಳೆಗಳೆ ಆಗದೇವರು ಎಲ್ಲ ಫುಲ್ ಇರುತ್ತೆ ಆಲ್ಮೋಸ್ಟ್. ಬ್ರಹ್ಮ ಸರೋವರ ದೊಡ್ಡ ಸರೋವರ, ಲಕ್ಷ ಜನ ಒಟ್ಟಿಗೆ ಸ್ನಾನ ಮಾಡುವ ಅಷ್ಟು ದೊಡ್ಡ ಸರೋವರ, ನೂರಾರು ಸರೋವರ ದಾರಿಯುದ್ದಕ್ಕೆ ಕಾಣ್ತಾನೆ ಇರ್ತಾರೆ ಸರೋವರಗಳು. ಅದರಲ್ಲಿ ಭೂರಿಶ್ರವ ತೀರ್ಥ ಅಂತಿದೆ. ಭೂರಿಶ್ರವ ತೀರ್ಥ ಯಾತಕ್ಕೆ ಬಂತು ಅಂದರೆ ಅವನು ಭಾಳ ಯೋಗ್ಯ ಅಂತ ತೋರಿಸ್ತಾನೆ. ಎಲ್ಲಿ ಕೊಂದಿದ್ದಾರೆ ಜಾಗದಲ್ಲಿ ತೀರ್ಥ, ಭೂರಿಶ್ರವ ಸತ್ತ ಜಾಗ ಅದು. ಆ ದೊಡ್ಡವರಿಗೆ ವೃಂದಾವನ ಮಾಡಿದರೆ ಹಾಗೋ ಹಾಗೆ ಆ ಥರ ತೀರ್ಥ ಹೆಸರು ಬಂದಿದೆ ಅವರು. ಹಾಂ, ಯಾವುದ ನೀರು ಇವಾಗಲೂ ಇರುತ್ತೆ, ನೀರು ಬೇಕಾಷ್ಟು ಇರುತ್ತೆ. ಅಪಿ ಈ ಅಂಥ ಕಡುಬೆ ಅಪಿ ಈಶದ ಅನ್ಯರತಿ ಭವತಿ ಇತ್ಯುಪಪಾದಿತ. ಅಥವಾ ಅಸಂಪ್ರಜ್ಞಾತ ಸಮಾಧಿ ಸ್ಥಿತ ಸಮಾಧಿ, ಅದಕ್ಕೆ ಹೇಳ್ಬೇಕಾದ್ರೆ ಬುದ್ಧಿ ಸರಿ ಇದ್ದಿಲ್ಲ ಅಂತ ಅಫಿಡೆವಿಟ್ ಕೊಡ್ತಾರಲ್ಲ, ಹಾಗೆ ಹೇಳಿತಾ ಬುದ್ಧಿ ಸರಿ ಇದೆ ಅಂತ ಕೊಟ್ಟಾಗ ಅದು ವರಡಿತಿ ಇರೋದು ವ್ಯತಿರಿಕ್ತ ನಾಮ್. ಆ ಕಾರಣ ಏನು ಕೊಡ್ತಾನಕ, ಜ್ವರ ಬಂದಿತ್ತು, ಯಾರೋ ಬಂದಿದ್ರು, ಭಾರಿ ಟೆನ್ಷನ್ ಆಗಿತ್ತು, ಇವೆಲ್ಲ ಏನು ತೋರಿಸುತ್ತೆ, ನಾನು ವಿಚಾರ ಮಾಡಿದೆ ಸೈನ್ ಮಾಡಿದೆ ಅಂತ ಅರ್ಥ. ಅದು ಯಾವುದೂ ಇಲ್ಲ ಅಂತ ಹೇಳಿದಾಗ ಏನಾಗುತ್ತಾಗ, ಅವನು ಬರೆದಿದ್ದು ಸರಿ, ವ್ಯಾಲಿಡ್. ಜ್ಞಾನಿ ನಾಮಪಿ ಅವಧಾರಣೇನ ವ್ಯವರ್ತಿ ತತ್ವ ನ ತದ್ವಿಷಯ ಮೇತದಿತಿ ಭಾವ. ಜ್ಞಾನಿ ನಾಮ್ ಅಂತ ವಿಚಾರ, ಜ್ಞಾನಿ ವಿಷಯ ಬಂದಾಗಿದೆ ಈಗಾಗಲೇ. ಅದರಲ್ಲಿ ಆತ್ಮರತಿರೇವ ಅಂತ ಹೇಳಿದ ಹೈಯರ್ ಸ್ಟೇಜ್ ಅದು. ಬರೀ ಜ್ಞಾನಿ ಬಗ್ಗೆ ಮಾತಾಡ್ತಾ ಇಲ್ಲ, ಆತ್ಮರತಿಯನ್ನು ಪದ ಹಾಕಿ ಮಾತಾಡ್ತಿರೋದ್ರಿಂದ ಅಪರೋಕ್ಷ ಜ್ಞಾನಿಗೆ ಸಂಬಂಧಪಟ್ಟ ಮಾತಲ್ಲ ಇದು. ಅಪರೋಕ್ಷ ಜ್ಞಾನಿ ಇದ್ದು ಪ್ಲಸ್ ಅಸಂಪ್ರಜ್ಞಾತ ಸಮಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಕರ್ಮಕ್ಕೆ ವಿನಾಯಿತಿ ಹೊರತು ಬೇರೆಯಂತೆ ವಿನಾಯಿತಿ ಇಲ್ಲ. ನಚ ನಾವೇನು ಮಾಡ್ತೀವಿ ಈಗ, ಭಾರಿ ಕೆಲಸ ಇದೆ ವಿನಾಯಿತಿ, ಇದೆಲ್ಲ ವಿನಾಯಿತಿಗೆ. ಅಸಂಪ್ರಜ್ಞಾತ ಸಮಸ್ಥಿತಿಯಲ್ಲಿ ಜ್ಞಾನಿಗೆ ವಿನಾಯಿತಿ ಇಲ್ಲ ಅಂದಮೇಲೆ ಇಲ್ಲ ವಿನಾಯಿತಿ ಕೊಡುತ್ತಾ? ನಾನು ಸಿನಿಮಾಕ್ಕೆ ಹೋಗಿದ್ದಾಗ ಲೇಟ್ ಆಯಿತು, ಸಂಧ್ಯಾ ಅಂದ್ರೆ ಲೇಟ್ ಮಾಡ್ತೇನೆ ಕಾರಣ ನಾ ಅದು ಅದೇ ಇನ್ನೊಂದು ಅಡಿಷನಲ್ ಆಫೀಸ್ ತಾನೇ ಒಪ್ಕೊಂಡಾಗಿತ್ತು. ಈಗ ಇನ್ನೊಂದು ತಪ್ಪಾಯ್ತು, ಯಾಕೆ ಅಕೌಂಟ್ ಕೊಡಲಿಲ್ಲ ಅಂದರೆ, ಮೋಸ ಮಾಡಿ ಸಂಪಾದನೆ ಮಾಡಿದ್ದೆ ಅದಕ್ಕೆ ಅಕೌಂಟ್ ಕೊಡಲಿಲ್ಲ ಅಂದರೆ ಅಲ್ಲೇ ಡಿಕ್ಲರೇಷನ್ ಕೊಟ್ಟಾಗೈತಲ್ಲ ಮೋಸ ಮಾಡಿದ್ದೆ ಅಂತೇಳಿ. ವಿಹಿತ ಅಲ್ಲ ಅದನ್ನು ಮಾಡೋದು, ಏನಾಗಬಾರ್ದು, ಕಾರಣ ಆಗೋ ಸಾಧ್ಯತೆಯೇ ಇಲ್ಲ. ಆ ವಿಹಿತದಲ್ಲೂ ಕೂಡ ರಿಲೇಟಿವ್ ಮೆರಿಟ್ ಬೇಕೀಗ, ಸಂಧ್ಯಾವಂದಿ ವಿಘ್ನ ಆಗೋಷ್ಟು ಕಾರಣ ಇತ್ತ ನಿನಗೆ? ಹಾಗಿದ್ರೆ ಸರಿ, ಸಂಧ್ಯಾವಂದಿ ವಿಘ್ನ ಆಗದೆ ಕಾರಣ ಇದ್ದಾಗ ಇಲ್ಲೇ ಯಾರೋ ಬಂದಿದ್ರು ಮಾತಾಡ್ತಿದ್ದೆ, ಸಿನಿಮಾ ಗಿನಿಮಾಗೆ ಹೋಗಿ ಮಾತಾಡ್ತಿದ್ದೆ, ಅವ್ರು ಜ್ಞಾನಿಗಳೇ ಇರಬಹುದು. ನೀನು ದೊಡ್ಡವರು ಚಿಕ್ಕವರು ಮುಂದಿನ ಪ್ರಶ್ನೆ, ಚಿಕ್ಕವರಾದ್ರೆ ನೀನು ಸಂಧ್ಯಾ ಹೇಳೋದು ತೆಪಿಸ್ಬೇಕಾಗಿತ್ತು, ದೊಡ್ಡವರಾದಾಗ ಏನಾಯಿತು ಬೇರೆ ದಾರಿ ಇಲ್ಲ, ದೊಡ್ಡವರಾದಾಗ ಏನು ಮಾಡಬೇಕಾಗತ್ತೆ, ಇಲ್ಲ ಅವ್ರು ಮಾತಾಡಿಸ್ತಿದ್ರು ಏನು ಮಾಡೋಕ್ಕಾಗಲಿಲ್ಲ, ಅದು ಹೆಲ್ಪ್ಲೆಸ್, ಅದು ಒಪ್ಪೋದು ತಿಳಿತಾ, ಅದೆಲ್ಲ ಕಾರಣ ಕೊಟ್ಟರೆ ಸರಿ ಹೋಗುತ್ತೆ. ಹೌದು ಹೌದು, ಯಾತಕ್ಕೆ ಹೇಳಿದ್ರೆ ಅಂದ್ರೆ ಯಾಕೆ ಮಾತು ಹೇಳಿದ್ರೆ, ಜ್ಞಾನ ಇಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ ಬರೀ ಕರ್ಮ ಕೆಲಸ ಮಾಡೋದಿಲ್ಲ ಅದನ್ನು ಹೇಳಿ, ಅರ್ಥ ಆಯ್ತಾ? ಬರೀ ಕರ್ಮ ಕೆಲಸ ಮಾಡೋದಿಲ್ಲ, ಆ ಕರ್ಮ ಯಾವಾಗಲೂ ಯಾವುದಕ್ಕೆ ಎಂಡ್ ಆಗಬೇಕು, ಜ್ಞಾನಕ್ಕೆ. ಜ್ಞಾನ ಯಾವಾಗ ಬರುತ್ತೆ? ಅನುಗ್ರಹ ಮಾಡಿದರೆ. ಅದು ಮತ್ತೆ ಅನುಗ್ರಹ ಕೂಡ ಮಾಡೋದು ಯಾವಾಗ? ಭಕ್ತಿ ಬಂದಾಗ. ಅದು ರಿಲೇಷನ್ ಇರೋದ್ರಿಂದ ಮೆಕ್ಯಾನಿಕಲ್ ಕರ್ಮದಿಂದ ಕೆಲಸ ಆಗೋದಿಲ್ಲ ಅಂತ. ಮೆಕ್ಯಾನಿಕಲ್ ಕರ್ಮ, ದುರ್ಯೋಧನ ಮಾಡಿದ, ಪುಂಡರೀಕ ಯಾಗ ದೊಡ್ಡ ಯಾಗ ಮಾಡಿದ, ಒಂದು ತಿಂಗಳಿಗೆ ಸತ್ತು ಹೋಗಿಬಿಟ್ಟ, ಗೊತ್ತಾಯ್ತಾ? ಅದೇ ಪಾಂಡವರು ಮಾಡಿ ಚಕ್ರವರ್ತಿಗಳಾಗಿಬಿಟ್ಟು. ಭಕ್ತಿ ಇಲ್ಲದೆ ಮಾಡಿದರೆ ಏನು ಉಪಯೋಗ ಇಲ್ಲ ಅಂತ ಅರ್ಥನೇ ಹೊರತು ಕರ್ಮ ಬೆಳ್ಳಿ ಅಂತ ಹೇಳಕ್ಕೆ ಹೊರಟಿಲ್ಲ. ಭಕ್ತಿ ಇಲ್ಲದ ಕರ್ಮ ವೇಸ್ಟ್ ಅಂತ ಹೇಳಿದ್ರು. ಪರೀಕ್ಷೆಗೆ ಹೋದ ಏನು ಬಂತು ಅಂತ ಹೇಳಿದರು, ಪರೀಕ್ಷೆಗೆ ಹೋಗಬಾರ್ದು ಅರ್ಥನಾ? ಬರಿಬೇಕಾಗಿತ್ತು ಅಂತ ಅರ್ಥ. ಬರದ ಮತ್ತೆ ಫೇಲ್ ಆದ ಬರದ ಏನು ಉಪಯೋಗ, ಸರಿಯಾಗಿ ಬರಿಬೇಕಾಗಿತ್ತು ಅಂತ ಹೇಳಿದ್ರು, ಅರ್ಥ ಆಯ್ತಾ? ಅಲ್ಲಿಗೂ ಫೇಲ್ ಆದ ಮತ್ತೆ ಬರದ ಸಬ್ಮಿಟ್ ಮಾಡಬೇಕಾಯ್ತು ಮತ್ತೆ ಅಂದರು, ಒಂದೊಂದೇ ಸೇರಿಸ್ತಾ ಹೋದರು. ಅಂದ ಇವೆಲ್ಲ ಹಿಂದಿನ ತಪ್ಪ, ಅವೆಲ್ಲ ಬೇಕು. ಫಸ್ಟ್ ಏನು ಮಾಡಬೇಕಾಗಿತ್ತು, ಎಲ್ಲದನ್ನ ಕಮಿಟೆಡ್ ಆಗಿ ಮಾಡಿದ್ರೆ ಎಲ್ಲ ಫಲ ಕೊಡ್ತೀವಿ, ಎಲ್ಲ ಫಲ ಹೊರಟೋಯ್ತು. ಅದನ್ನೇ ಹೇಳ್ತಿರೋದು, ಖಂಡನೆ ಮಾಡ್ತಾರೆ ಆಚಾರ, ಅದನ್ನೇ ಖಂಡನೆ ಮಾಡಿರೋದು, ಗೊತ್ತಾಯ್ತಾ? ಧ್ಯಾನ ಮಾಡಬೇಕಾದ್ರೆ ಭಾಗವತದಲ್ಲಿ ಬರುತ್ತೆ, ಧ್ಯಾನದ ಅಭ್ಯಾಸ ಮಾಡಿ ಅಂತ ಬರೀತಾರೆ ಫಸ್ಟ್ ದ್ವಿತೀಯ ಸ್ಕಂದದೊಳಗೆ. ಆದರೆ ಹುಷಾರು, ಧ್ಯಾನದ ಅಭ್ಯಾಸ ಮಾಡ್ತೇವೆ, ನಿತ್ಯಕರ್ಮ ಬಿಡಬೇಡ್ರಿ, ಅರ್ಥ ಆಯ್ತಾ? ನಿತ್ಯಕರ್ಮ ಮಾಡಿ ಉಳಿದ ಟೈಮ್ನ ಧ್ಯಾನಕ್ಕೆ ಹಾಕ್ಬೇಕೆ ಹೊರತು ಸನ್ಯಾನ ಮಾಡೋಕ್ಕೆ ಧ್ಯಾನ ಮಾಡಿ ಕೂತ್ಬಿಡ ನಡೆಯುತ್ತೆ, ಹಾಗಲ್ಲ. ಆ ಧ್ಯಾನ ಮಾಡಿ ಗಾಯತ್ರಿ ಮತ್ತು ಬೇಕಾದ ಧ್ಯಾನ ಎಷ್ಟು ಅದು ಮಾಡಬೇಕೆ ಹೊರತು ಈ ಧ್ಯಾನದ ಪ್ರಾಕ್ಟೀಸ್ ಮಾಡಬಾರ್ದು. ಯಾವುದದು ಶಿವಸ್ಥಿರ ಅದನ್ನೇ ಮಾಡಬಾರ್ದಾಗ ಎಲ್ಲ ಮುಗಿಸ್ಬಿಟ್ಟು ಅನೇಕನ ಇನ್ನು ಬಿಡೋದಕ್ಕೆ ತಡ ಇದೆ. ಆಗ ಧ್ಯಾನ ಮಾಡ್ತಾ ಅವಕಾಶ ಇದೆ ಹೊರತು ಡ್ರೈವಿಂಗ್ ಮಾಡ್ತಾ ಧ್ಯಾನ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಇದಕ್ಕಿದ್ದಾಗ ಆ ಕೆಲಸ ಮುಗಿಸಿ ಮಾಡ್ಬೇಕು ಧ್ಯಾನ. ಹಾಗೆ ಹೇಳ್ತಾರಲ್ಲ, ಇಲ್ಲ ಡ್ರೈವಿಂಗ್ ಮಾಡು ಇಲ್ಲ ಮಾತಾಡು, ಎರಡು ಒಟ್ಟಿಗೆ ಬಾಳ್ಬೇಡ ಅಂತ ಹೇಳಿದ್ರೆ ಆಗ ಹಾಗೆ ಉಳಿದವರಿಗೆ ಪ್ರಾಣ ತಾಯಿ ಕೈಲಿದೆ. ಈಗ ಅದಕ್ಕೆ ದೇವತೆಗಳನ್ನು ಎಕ್ಸಾಂಪ್ಲನ್ನು ಕೊಟ್ಟಿದ್ದಾರೆ, ಸತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ ವಿಶೇಷ ಧ್ಯಾನ ಮಾಡಬೇಕಾಗಿಲ್ಲ ಅವರು, ಯಾಕೆಂದ್ರೆ ಅಪ್ರೋಷ್ಟಿಗೆ ಅವ್ರದ್ದು ಕಮ್ಮಿ ಕೆಲಸ ಇದೆ ಅವರಿಗೆ. ಏನು ಕೆಲಸ ಇದೆ? ಇಷ್ಟು ಜನಕ್ಕೆ ನಿವಾರಣೆ ಮಾಡಬೇಕಾಗಿದೆ, ಪಾಪ ಪ್ರೇರೇಪಣೆ ಮಾಡಬೇಕಾಗಿದೆ. ಆದ್ದರಿಂದ ಅವರಿಗೆ ಸ್ವಲ್ಪ ಏನಾಯಿತು ಧ್ಯಾನದ ಬಗ್ಗೆ, ಅರ್ಥ ಆಯ್ತಾ? ಪ್ರಿನ್ಸಿಪಾಲಿಗೆ ವರ್ಕ್ ಲೋಡ್ ಕಡಿಮೆ ಮಾಡ್ತಾರೆ, ಯಾಕೆಂದರೆ ಸೂಪರಿಂಟೆಂಡ್ ಮಾಡಬೇಕಲ್ಲ ಅದಕ್ಕಾಗಿ. ಅದು ಯಾವಾಗಲೂ ಅಷ್ಟೇ, ಹೈಯರ್ ಇದ್ಕೋದಂತೆ ಜವಾಬ್ದಾರಿ ಕಡಿಮೆ ಮಾಡ್ತಾರೆ, ಇದನ್ನು ಬಿಡಬಾರ್ದಂತೆ. ಜವಾಬ್ದಾರಿ ಬಿಡಾಗಿಲ್ಲ, ಅವ್ನ ಕಾರಣ ಕೊಡಾಗಿಲ್ಲ, ನಾನು ಕ್ಲಾಸ್ಗೆ ಹೋಗಿದ್ದೆ ಆದ್ದರಿಂದ ಅಷ್ಟು ಗಲಾಟೆ ಆಯಿತು ಅಂತ ಕೊಡಾಗಿಲ್ಲ. ಇನ್ನೇನಾಯಿತು ಕೊಟ್ಟಿರೋದ್ರಿಂದ ಹೋಗಬಾರ್ದಾಗ ಮೇಸ್ಟ್ರಿ ಕ್ಲಾಸ್ಗೆ ಹೋಗೋದು ಇಂಪಾರ್ಟೆಂಟ್, ಪ್ರಿನ್ಸಿಪಾಲ್ ಟಾಸ್ಕ್ ಅಂತ ದೊಡ್ಡದು ಮ್ಯಾನೇಜ್ ಮಾಡೋದು, ಅದು ಮಾಡ್ಕೊಂಡು ಕ್ಲಾಸ್ ಮಾಡಬೇಕೆ ಹೊರತು ಕ್ಲಾಸ್ಗೆ ಹೋಗಿದ್ದೆ ಎಂಬುದು ಡಿಸಾರ್ಡ್ರಿಗೆ ಕಾರಣ ಆಗಬಾರ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಕಾರ್ಯ ಮಾಡೋದು ಕೂಡ ಹಾಗೆ. ಜ್ಞಾನ ಧ್ಯಾನ ಇವೆಲ್ಲವೂ ಕೂಡ ಮುಖ್ಯ ಕರ್ಮಗಳು, ಆದರೆ ಪ್ರತಿನಿತ್ಯದ ದೈನಂದಿನ ಕರ್ಮಗಳೇ ಅಫೆಕ್ಟ್ ಆಗಬಾರ್ದು, ಅದರಿಂದ ಅಫೆಕ್ಟ್ ಆಗದೆ ಅದು ಪ್ರಯೋಜನ ಇಲ್ಲ ಅಂತ. ಕಿಮಾಸೀತ ವ್ರಜೇತ ಕಿಮ್, ಇದು ಗೌರ್ಮೆಂಟ್ ನಿಯಮಗಳು ಹಾಗೇನೆ ಕೆಲಸ ಮಾಡ್ತಿರ್ತಾನೆ. ಈ ವರ್ಕಿಗೆ ಅವ್ರು ಬಿಡುದಂತ ಏನಾದ್ರು ಮಾಡ್ಕೊಂಡು ಇದಕ್ಕೆ ತೊಂದರೆ ಕೊಡ್ಬೇಕು. ಕ್ಲಾಸಿಗೆ ಏನು ಮಾಡಬಾರ್ದು ಅವನು, ಕ್ಲಾಸಿಗೆ ತಾನು ಅಪಾಯಿಂಟೆಡ್ ಕೆಲಸಕ್ಕೆ ಏನು ಮಾಡಬಾರ್ದು ಅವನು, ತೊಂದರೆ ಮಾಡಬಾರ್ದು. ಉಳಿದಂತೆ ಆಮೇಲೆ ಮುಗಿದು ಆಫೀಸ್ ಅವರ್ಸ್ ಮುಗಿದು ಹೋಗುತ್ತೆ, ಬೇರೆ ಕೆಲಸ ಮಾಡ್ಬೋದು. ಅದು ಸುಳ್ಳುಗಳು ಹೇಳ್ಬೋದು ಅಂತ ಅರ್ಥ ಅಲ್ಲ, ಅದಕ್ಕೆ ಏನು ಮಾಡ್ಬೋದು, ಆಫೀಸ್ ಕೆಲಸ ಅಲ್ಲದ್ದು ಬಿಟ್ಟು ಬೇರೆ ಕೆಲಸ ಮಾಡ್ಕೋಬೋದು ಅಷ್ಟೇ. ಈ ಕೆಲಸಕ್ಕೆ ಪ್ರಾಮಿನೆನ್ಸ್, ವರ್ಣಾಶ್ರಮ ಧರ್ಮ ಪ್ರಾಮಿನೆನ್ಸ್, ದೇವರು ಅಪಾಯಿಂಟ್ ಮಾಡಿದ್ರೆ ಮನಕ್ಕೆ ಆದರೆ ಅದನ್ನು ಮಾಡಬೇಕು, ಉಳಿದಿದ್ದನ್ನ ನೀವು ಅದು ಅನುಕೂಲ ನೋಡ್ಕೊಂಡು ಮಾಡಬೇಕು. ಇತ್ಯವಧಾರಣೆಪಿ ಕುತೋ ನ ಜ್ಞಾನಿ ಮಾತ್ರ ವಿಷಯ ಮೇತತಿ ಇತ್ಯತಃ ಅಚ್ಚ ಸದಾಚಾರದಲ್ಲಿ ಹೇಳಬೇಕಾದ್ರೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ವಿಷಯ ಹೇಳಿಬಿಡ್ತಾರೆ. ಆಮೇಲೆ ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯಂ ಉಪಾಸ, ಆಮೇಲೆ ಧ್ಯಾನ ಮಾಡಿ ಪ್ರವಚನ ಮಾಡಿ, ದೇವ್ರ ಪೂಜೆ ಬಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ, ಸನ್ಯಾನ ಬಿಟ್ಟು ಮಾಡಲಿಕ್ಕೆ ಹೊಲಕ್ಕೆ ಬರೋದಿಲ್ಲ. ಜ್ಞಾನಿ ಮಾತ್ರ ವಿಷಯ ಮೇತತೆ ಅವಧಾರಣೆಯ ಅಸಂಪ್ರಜ್ಞಾತ ಸಮಾಧಿ ಕಾಲಾತ್ ಅನ್ಯದ ಸರ್ವಸ್ಯ ಜ್ಞಾನಿನ ಹಾಪಿ, ಎಂಥ ಜ್ಞಾನಿಗಳಿಗೂ ಕೂಡ ರುಜುಗಳನ್ನು ಬಿಟ್ಟುಬಿಟ್ರೆ ಅಪ್ಪ ಈಶದ ಅನ್ಯರತಿ ಹಿ ಭವತಿ, ಬೇರೆ ಕಡೆ ಆಸಕ್ತಿ ಬರುತ್ತೆ. ಅಥವಾ ಅಸಂಪ್ರಜ್ಞಾತ ಸಮಾಧಿ ಸ್ಥಿತ ವ್ಯತಿರಿ ಸ್ಥಿತಿ ವ್ಯತಿರ ಸ್ಥಿತಿ ಸಮಾಧಿಸ್ಥ ವ್ಯತಿರಿಕ್ತಾನಾಂ ಜ್ಞಾನಿನಾಮಪಿ ಅವಧಾರಣೇನ ವ್ಯಾವರ್ತಿತತ್ವಾತ್ ನ ತದ್ವಿಷಯ ಮೇತದಿತಿ ಭಾವ. ಅದು ಬಿಡಬಹುದು ಅಂತ ಅರ್ಥ ಮಾಡಲೇಬಾರದು. ಜ್ಞಾನಿಗಳಾಗಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಮಾತ್ರ ಕರ್ಮಕ್ಕೆ ವಿನಾಯಿತಿ ಹೊರತು ಬೇರೆ ಇಲ್ಲ. ಅದು ಬೇರೆ, ಅದು ನಿರ್ಬಂಧ ಹೇಳ್ತಾರೆ, ಯಾರು ಹೇಳಿಸ್ಕೊಳ್ಳೋದು ಸಹಜವಾಗಿ ಮಾಡ್ತಾರ, ಆದ್ದರಿಂದ ಆ ಪ್ರಶ್ನೆ ಬರಲೇ ಇಲ್ಲ. ಅದು ವಿಧಿ ಪ್ರಶ್ನೆ ಇಲ್ಲ, ಮುಕ್ತರೇ ವಿಧಿ ನಿಷೇಧ ಅತೀತರವರು, ವಿಧಿ ನಿಷೇಧಕ್ಕೆ ಒಳಗಾಗೋದಿಲ್ಲ. ಯಾಕೆಂದ್ರೆ ನಿಷೇಧ ಮಾಡೋದಿಲ್ಲ ಒಂದು ಮೊದಲನೇ ಪಾಯಿಂಟ್, ವಿಧಿ ಬಿಡೋದಿಲ್ಲ ಅಂದರೆ ಮೊದಲನೇ ಪಾಯಿಂಟ್. ಕೆಲವು ನಿಮಗೆ ಹೇಳಬೇಕಾಗಿಲ್ಲ ಅಂದ್ಬಿಡ್ತಾರೆ, ಆ ಟೈಮ್ ಹುಡುಗರೆಲ್ಲ ಹೇಳ್ತಾರೆ ನಿಮಗೆ ಹೇಳಬೇಕಾಗಿಲ್ಲ. ಯಾಕೆ ನೀವು ಹೇಳದೇನೆ ಸರಿ ಮಾಡ್ತೀರಿ ಆದ್ರಿಂದ ಅಂತಾರೆ. ಹೇಗೂ ಮಾಡೋದಿಲ್ಲ ಅವ್ರಿಗೂ ಹೇಳೋದಿಲ್ಲ, ಹೇಗೂ ಮಾಡೋರಿಗೂ ಹೇಳೋದಿಲ್ಲ. ಯಾರು ಹೇಳಿದ್ರೆ ತಿಳ್ಕೊತಾರೆ ಅವ್ರಿಗೆ ಮಾತ್ರ ಹೇಳ್ತಾರಲ್ಲ ಹಾಗೆ. ಉಪಪಾದಿತ ಮಿತಿ ನಚಾತ್ರ ನಚ ತತ್ರ ಅಲಂ ಬುದ್ಧಿ ಮಾತ್ರ ಮುಕ್ತಂ ಆತ್ಮತೃಪ್ತ ಇತಿ ಪೃಥಗ್ ಅಭಿಧಾನಾತ್ ಕರ್ತೃಶಬ್ದ ಕಾಲ ಅವಚ್ಛೇದೇಪಿ ಚಾಯಂ ಪ್ರಸಿದ್ಧ ಯೋ ಹುಂಕ್ತೆ ಸತು ನ ಬ್ರೂಯಾತ್ ಇತ್ಯಾದು. ಎಷ್ಟು ಕ್ಲಿಯರ್ ಮಾಡ್ತಾರೆ ಆಚಾರ್ಯ, ಅತ್ತಕ್ಕೆ ಕರ್ಮ ಬಿಡಬಾರದು, ಪಾಪ ಕಟ್ಕೋಬಾರದು ಅಂಥೇಳಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಚಾತ್ರ ಅಲಂಬುದ್ಧಿ ಮಾತ್ರ ಮುಕ್ತಂ, ಇಲ್ಲಿ ಬರೀ ಅಲಂಬುದ್ಧಿನೇ ಹೇಳಿಲ್ಲ, ಅಪೃಥ ಸ್ವಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲೂ ಕೂಡ ಏನಾಗಿದೆ ಅವನಿಗೆ, ಆತ್ಮತೃಪ್ತ ಐತಿ ಪೃಥಗ ಅಭಿಧಾನಾತ್. ನಮ್ಮಲ್ಲಿ ಆಧುನಿಕರ ಧ್ಯಾನ ಪದ್ಧತಿ ಇದೆ. ಧ್ಯಾನ ಅಂದ್ರೆ ಏನು, ಏನು ಚಿಂತನೆ ಮಾಡಬಾರ್ದು, ಏನು ಇದು ಧ್ಯಾನ ಅದಲ್ಲ. ಅಲಂ ದೇವರನ್ನು ನೋಡ್ತಾ ಉಳಿದ ಚಿಂತನೆ ಮಾಡಬಾರ್ದೆ ಹೊರತು ಆತ್ಮ ಹೇಳ್ತಾ ಆತ್ಮನ್ನೇ ಮತಿಂ ಕೃತ್ವ ನ ಕಿಂಚಿದಪಿ ಚಿಂತೆಯೇ, ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ. ದೇವರಲ್ಲಿ ಮನಸ್ಸಾಕಬೇಕು, ಬೇರೆ ಕಡೆ ಚಿಂತನೆ ಮಾಡ. ಏನು ಚಿಂತನೆ ಮಾಡದೆ ಹೋದ್ರೆ ಮೈಂಡ್ ಮೈಂಡ್ ಬ್ಲಾಕ್ ಆದಾಗ ಏನಾಗ್ತಾನೆ, ಅವನು ಇನ್ನೂ ಲೋಯರ್ ಕೊಡ್ತಾನೆ, ಹೈಯರ್ ಸ್ಟೇಜ್ ಲೋಯರ್ ಸ್ಟೇಜ್ ಹೋಗಿಬಿಡ್ತಾನೆ. ಹಾಗೆ ಮಾಡಬಾರ್ದು. ಬರೀ ಊಟ ಮಾಡೋದ್ರೆ ಹಾಗೂ ಹಾಗೆ ಬರೀ ಊಟ ಮಾಡೋಕ್ಕಾಗತ್ತೆ ಬರೀ ಏನಿರ್ಬೇಕು, ಅಲ್ಲಿ ತಿನ್ನೋ ಪದಾರ್ಥ ಹೇಗಿರ್ಬೇಕು, ಧ್ಯಾನ ಮಾಡೋ ಪದಾರ್ಥ ಇರಬೇಕು. ಇವರು ಧ್ಯಾನ ಮಾಡ್ಲಿಕ್ಕೆ ಬರ್ತಾರೆ ನೋಡಿ, ನೋಡಿ ಸೀರಿಯಸ್ ಆಗಿ ನೋಡ್ತಿರ್ತಾನೆ, ಕರೆಂಟ್ ಹೋಯ್ತು ಎಲ್ಲ ಗಲಾಟೆ ಶುರು ಆಗುತ್ತೆ. ಅದು ನೋಡೋ ವಸ್ತು ಇದ್ದಾಗ ಏನಾಗುತ್ತಾಗ ಆ ಕಡೆ ಗಮನ ಬರುತ್ತೆ. ಅದಕ್ಕೆ ನೋಡೋ ವಸ್ತು ಒಂದು ಇರಬೇಕು ಮನಸ್ಸಿನ, ಅಲ್ಲಿ ಸ್ಕ್ರೀನಲ್ಲಿ ಹಾಗೆ ನೋಡಬೇಕು ಮನಸ್ಸಿನಲ್ಲಿ ಹಾಗೆ ನೋಡಬೇಕು. ಮನಸ್ಸಲ್ಲಿ ದೇವರ ಚಿತ್ರ ಬಂದ ತಕ್ಷಣ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಆ ದೇವರ ಚಿತ್ರ ಒಂದು ಯಾಕೆ ಹೋಗೋದಿಲ್ಲ, ದೇವರು ಎಲ್ಲ ಅಟ್ರಾಕ್ಷನ್ನು ಮೀರಿ ಅಟ್ರಾಕ್ಟಿವ್ ಆದ್ದರಿಂದ ಬೇರೆ ಕಡೆ ಹೋಗೋ ಪ್ರಸಂಗನೇ ಬರೋದಿಲ್ಲ. ಆತ್ಮತೃಪ್ತ ಆಯ್ತು ಪೃಥಗ ಅಭಿಧಾನ. ಈ ಅದು ನೆಗೆಟಿವ್ ಧ್ಯಾನ ಒಪ್ಪಿಲ್ಲ ಶಾಸ್ತ್ರ, ನೆಗೆಟಿವ್ ಧ್ಯಾನ ಮಾಡೋ ಅಭ್ಯಾಸ ಮಾಡಬಾರ್ದು. ಇವತ್ತಿನ ಕಾನ್ಸೆಪ್ಟ್ ಎಲ್ಲ ಏನು, ಧ್ಯಾನ ಅಂದ್ರೆ ಏನಾಗುತ್ತೆ, ನೆಗೆಟಿವ್ ಧ್ಯಾನ. ಇನ್ನು ನೀವು ಇಷ್ಟ ಬಂದ ಧ್ಯಾನ ಮಾಡಿ, ಇಷ್ಟ ಬಂದ ಧ್ಯಾನ ಮಾಡಿ ಇಲ್ಲಿಗೆ ಯಾಕೆ ಬರಬೇಕು, ಅವನು ಇಷ್ಟ ಬಂದದ್ದು ಬರೀ ಎಂದಾಗತ್ತಷ್ಟೆ. ಹೇಳಿಕೊಟ್ಟಿದ್ದನ್ನು ಬರೀರಿ, ಕೇಳಿದ್ದನ್ನು ಬರೀರಿ ಅಂತ ಹೇಗೋ, ಇವ ಶಾಸ್ತ್ರದಲ್ಲಿ ಹೇಳಿದ್ದನ್ನ ಧ್ಯಾನ ಮಾಡಬೇಕೇ ಹೊರತು ಯಾವುದನ್ನು ಧ್ಯಾನ ಮಾಡಬಾರ್ದು. ನಚ ಅದಕ್ಕೆಲ್ಲ ಭಾಷೆ ಬರೀತಾರೆ ನೋಡಿ, ಹೇಗೆ ದೃಷ್ಟಾಂತ ಕೊಡ್ತಾರೆ ಅಂದರೆ, ಕರ್ತೃಶಬ್ದ ಕಾಲ ಅವ್ಯವಚ್ಛೇದೇಪಿ ಚಾಯಂ ಪ್ರಸಿದ್ಧ. ಕರ್ತೃಶಬ್ದ ಕಾಲ ಅವ್ಯವಚ್ಛೇದೇಪಿ ಚಾಯಂ ಪ್ರಸಿದ್ಧ. ಈ ಕರ್ತೃಶಬ್ದ ಇದೆಯಲ್ಲ ಆತ್ಮರತಿ ಆತ್ಮತೃಪ್ತ ಅನ್ನೋ ಪದಗಳು ಹೇಗಿದೆ ಅಂದರೆ, ಕಾಲ ಅವ್ಯವಚ್ಛೇದೇಪಿ ಆ ಕಾಲದಲ್ಲೇ ಅಂತಲೇ ಅರ್ಥ. ಹೇಗೆ, ಯೋ ಹುಂಕ್ತೆ ಸತು ನ ಬ್ರೂಯಾತ್ ಇತ್ಯಾದೋ ದೃಷ್ಟಾಂತ. ಊಟ ಮಾಡೋಕಾರೆ ಮಾತಾಡಬೇಡಿ ಅಂದೇನರ್ಥ, ಊಟ ಮಾಡೋ ಕಾಲಕ್ಕೆ ಮಾತಾಡಬೇಡಿ ಅಂತ ಅರ್ಥ. ಅಂದರೆ ಊಟ ಮಾಡೋ ಕಾರ್ಯ ಮಾತಾಡ ಒಟ್ಟಿಗೆ ಬರಬಾರ್ದು. ಅದಕ್ಕೆ ಅಪರೋಕ್ಷ ಜ್ಞಾನಿ ಕರ್ಮ ಮಾಡಬೇಕಾಗಿಲ್ಲ ಅಂದರೆ, ಅಸಂಪ್ರಜ್ಞಾತ ಸಮಾಜದಲ್ಲಿ ಇದ್ದಾಗ ಗೊತ್ತಾಯ್ತು, ಅಸಂಪ್ರಸ್ಥಿತಿಯಲ್ಲಿ ಇದ್ದಾಗ ಏನು ಮಾಡಬಾರ್ದು, ಮಾತಾಡಬಾರ್ದು. ಅವನು ಬೇರೆ ಕೆಲಸ ಮಾಡಬಾರ್ದು ಅಷ್ಟೇ ಹೊರತು ಇದಕ್ಕಲ್ಲ. ಯೋ ಹುಂಕ್ತಿ ಸತ್ವ ನಬ್ರೂಯಾತ್ ಹೇಗೋ, ಯೋ ಸಮಾಧಿ ಸಮಾಧೋ ಸ್ಥಿತ ಸಹ ನ ಕುರಿಯಾತ್, ಏನು ಮಾಡಬೇಕಾಗಿಲ್ಲ ಅಂತ ಅರ್ಥ. ನಾನು ಜ್ಞಾನಿನಾಮ ಅನ್ಯರಥೌ ವಿದ್ಯಮಾನಾಯಾಮಪಿ ತತ್ರ ಅಡಂಬುತಿರಪ್ಯಸ್ತೀತಿ ಆತ್ಮರತಿರೇವ ಇತ್ಯವಧಾರಣ ಉಪದ್ಯತಃ ನ ಚೇತಿ ತತ್ರ ಲೋಕೆ ತತ್ರ ಕಾರ್ಯಾಭಾವೇ. ಬರೀ ಅಲಂಬುದ್ಧಿ ಹೇಳಕ್ಕೆ ಹೊರಟಿಲ್ಲ. ನಾವು ಎಚ್ಚರ ಇದ್ದಾಗ ದೇವ್ರ ಬಗ್ಗೆ ಎಷ್ಟೇ ಜ್ಞಾನ ಇದ್ದರೂ ಕೂಡ ಬೇರೊಂದು ಪದಾರ್ಥ ಏನು ಮಾಡೋ ಚಾನ್ಸ್ ಇದೆ, ಎಳೆಯೋ ಚಾನ್ಸ್ ಇದೆ. ಅದಕ್ಕೆ ಋಷಿ ದೊಡ್ಡ ದೊಡ್ಡ ಋಷಿಗಳು ತಪಸ್ ಮಾಡ್ತಿರ್ಬೇಕಾದ್ರೆ ಅವರೆಲ್ಲ ವಿಘ್ನ ಮಾಡಕ್ಕೆ ಬರ್ತಿದ್ರು. ವಿಘ್ನ ಯಾವಾಗ ಆಗ್ತಿತ್ತು, ಅಸಭ್ಯ ಸಮಾಜ ಸ್ಥಿತಿಯಲ್ಲಿ ಇಲ್ಲದೆ ಹೋದಾಗ ಆಗ್ತಿತ್ತು, ಇದ್ದಾಗ ಆಗ್ತಿರಲಿಲ್ಲ. ಅರ್ಥ ಆಯ್ತಾ, ಇದ್ದಾಗ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಏನು ಏನು ಮಾಡಿದ್ರು ಅಷ್ಟೇ ಅವರು, ಅದೇ ರೀ ಅಂತ ಆಗ ಚಾನ್ಸ್ ಇದೆ ಅಂತ ಹೇಳಿದ್ದು ಪ್ರೂವ್ ಆಯ್ತು. ಅಲ್ಲಿಗ ವಿಶ್ವಾಮಿತ್ರರು 10,000 ತಪಸ್ ಮಾಡಿದರು, ರಂಬೆನ ಕಳಿಸಿದ್ರು ಹೋಯ್ತು ತಪಸ್ಸು. ಆಮೇಲೆ ಇನ್ನೊಬ್ರಿಗೆ ಮೇಲಕ್ಕೆ ಬಂದು ಅವ ತಪಸ್ಸು ಹೋಯ್ತು. ಯಾವಾಗ ಅವರು ಆಗಲೂ ಹೇಳಲಿಲ್ಲ ಆಗ ಅವರಿಗೆ ಸಿದ್ಧಿ ಇಲ್ಲ. ಎಲ್ಲೂ ಕೂಡ ವಿಶ್ವಾಮಿತ್ರರೇ ಬಂತು ಆಮೇಲೆ 40,000 4 ಸರ್ತಿ ಕಳ್ಕೊಂಡ್ರು, 5 ಸರ್ತಿ ಬಂದಾಗ ಆಗಲಿಲ್ಲ. ಮೊದಲೆಲ್ಲ ಅವರು ಒಂದು ಸರ್ತಿ ಬಂದಾಗ ನನಗೆ ಬ್ರಹ್ಮರ್ಷಿ ಆಗಬೇಕು ಅಂತ ಕೇಳಿದರು, ಗೊತ್ತಾಯ್ತಾ. ಅದು ಒಂಥರ ಲೋಯರ್ ಕ್ವಾಲಿಟಿನು ಫಲಾಪೇಕ್ಷೆ ಇತ್ತು. ಇನ್ನೊಂದ್ಸಲ ಬಂದರು ಬ್ರಹ್ಮದ ಏನು ಬೇಕು ಅಂತ, ಏನು ಬೇಕಾಗಿಲ್ಲ ಅದು, ಆಗ ಬ್ರಹ್ಮರ್ಷಿ ಆಗಿದ್ದಿ ಅಂತ ಹೇಳಿದ್ರು, ಗೊತ್ತಾಯ್ತಾ. ಆ ಸ್ಟೇಜ್ ಬಂದಾಗ ಈಗ ಬ್ರಹ್ಮರ್ಷಿಗಳು ತೋಪ್ತೇವೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಹೋಗಲಿಲ್ಲ, ಮೊದಲು ಶಾಪ ಗೀಪ ಕೊಟ್ಟು ಕಳ್ಕೊಂಡ್ರು, ಆಮೇಲೆ ಫಲ ಕೇಳಿ ಕಳ್ಕೊಂಡ್ರು. ಫಲನೂ ಕೇಳದ ಸ್ಥಿತಿ ಬಂದ ಕಾಲಕ್ಕೆ ನನಗೇನೂ ಬೇಡ, ಯಾವ ದ್ವೇಷ ಏನೇನೂ ಇಲ್ಲ, ಆರಾಮ ಧ್ಯಾನ ಮಾಡ್ಕೊಂಡಿರ್ತೇನೆ ಅಂತ ಹೇಳಿದ ತಕ್ಷಣ ನೀವೀಗ ಬ್ರಹ್ಮರ್ಷಿಗಳು. ಆಗ ವಶಿಷ್ಠರು ಬಂದು ಒಪ್ಪಿಕೊಂಡ್ರು, ಬ್ರಹ್ಮದೇವರು ಅನೌನ್ಸ್ ಮಾಡಿದ್ರು ಮುಂದೋಯ್ತು. ಆ ಅರ್ಥ ರೀಚ್ ಆಗಬೇಕು. ಯೋ ಹುಂಕ್ತೆ ಸತ್ವ ನ ಬ್ರೂಯಾತ್ ಇತ್ಯಾದವು ನದು ಜ್ಞಾನ ತತ್ರ ಶ್ಲೋಕೆ ತತ್ರ ಕಾರ್ಯಾಭಾವೇ ಪ್ರಯೋಜಕತ್ವೇ ಆತ್ಮನು ಅನ್ಯತ್ರ ಅಲಂಬುದ್ಧಿ ಮಾತ್ರ ಅಲ್ಪ ಅಲ್ಪಾಲಂಬುದ್ಧಿ. ನಮಗೆ ಎಚ್ಚರ ಇದ್ದಾಗ ಪೂರ್ತಿ ಅಲಂಬುದ್ಧಿ ಬಂದಿರೋದಿಲ್ಲ, ಸ್ವಲ್ಪ ಆಸಕ್ತಿ ಇರುತ್ತೆ. ವ್ರತ ಮಾಡೋರಿಗೆ ಕೂಡ ಅನಾವೃತ ನೋಡಿದ್ರೆ ಸ್ವಲ್ಪ ಟೆಂಪ್ಟ್ ಆಗ್ತಿರ್ತಾನೆ, ಇನ್ನು ಎಷ್ಟು ದಿವಸ ಉಳಿತೋ ಲೆಕ್ಕ ಆಗ್ತಿರ್ತಾನೆ. ಆದರೆ ಭಾರಿ ಸೀರಿಯಸ್ ಎಸ್ ಭಾರಿ ಮಹಿಮೆ ಗೊತ್ತಾದಾಗ ಜ್ಞಾನ ಬರೋದಿಲ್ಲ. ಮೊದಲು ಮೊದಲು ಏನು ಮಾಡ್ತಿರ್ತಾನೆ, ಊಟ ಮಾಡ್ತಿದ್ರು ಸುಮ್ಮನೆ ನೋಡ್ಕೋತಾರೆ ಕೂತಾರೆ ಹೋಗಿಬಿಡೋದು ಕೂಡ ಮಾಡ್ತಿದ್ರೆ. ಯಾಕೆಂದರೆ ಅಷ್ಟಾದ ಯೋಗ್ಯತೆ ಪುಣ್ಯ ಬರಲಿ ನಮಗೆ ಅಂತೇಳಿ ಆದ್ರೆ ಬರ್ತಾ ಆಮೇಲೆ ಅದು ಅಸಹ್ಯ ಬಂದ್ಬಿಡುತ್ತಾನೆ ಏನಾಗುತ್ತವನು ಆಮೇಲೆ ಅವ್ರ ಬಗ್ಗೆ ಅನಿಸಿ ಎಷ್ಟು ಪಾಪ ಮಾಡ್ತಾರಲ್ಲ ಪಾಪ, ಯಾಕೆ ಅಷ್ಟು ಅರ್ಥ ಆಗೋದಿಲ್ಲ ಇವರಿಗೆ. ಆ ಈ ರುಚಿಯಿಂದ ಏನು ಕಳ್ಕೊಂಡು ಬಂದಾಗಾಯ್ತು ಇಷ್ಟು ಮಟ್ಟಿಗೆ, ಇಷ್ಟು ಒಂದು ತಿಂಗಳು ತಿಂದ ಮಾತ್ರಕ್ಕೆ ಭಾರಿ ಉದ್ಧಾರ ಆಗಿಬಿಡ್ತಾರ, ಏನಾಯ್ತು ಇವರಿಗೆ, ಆ ಥರ ಯೋಚನೆ ಮಾಡ್ತಾರೆ. ಆ ರೀತಿ ಹೋಟ್ಲಿಗೆ ಹೋಗಿ ಪುಣ್ಯವಂತರನ್ನು ಕೊಡೋದಿಲ್ಲ. ಅಯ್ಯೋ ಎಂಥ ಬುದ್ಧಿ ಇಲ್ಲ ಇವರಿಗೆಲ್ಲ ಕೂಡ, ಒಂದೇ ಸುಪಾಸಿದ್ರೆ ಹೋಗ್ತಿತ್ತ, ಬ್ರಾಹ್ಮಣ್ಯ ಕಳ್ಕೊಂಡ್ಬಿಟ್ರಲ್ಲ, ಹೊಟ್ಟೆ ತುಂಬ ಗಲಾಟೆ, ಬ್ರಾಹ್ಮಣ್ಯ ಕಳ್ಕೊಂಡ್ರು ದೊಡ್ಡ ಅವಕಾಶ, ಅದರಿಂದ ಮುಂದೆ ಎಷ್ಟು ಎಫೆಕ್ಟ್ ಆಗುತ್ತೆ, ಆ ಥರ ಯೋಚನೆ ಮಾಡಿದಾಗ ಅದು ಕರೆಕ್ಟ್ ಸಿದ್ಧಿ ಬಂದಿದೆ ಅಂತ. ಇಲ್ಲದೆ ಹೋದರೆ ನಾವು ಎಲ್ಲೋ ಹೋಗಿ ಕೇಳಿ ಬುದ್ಧಿ ಕೆಟ್ಟೋಗಿದೆ, ನಮಗಿನ ಬುದ್ಧಿ ಕೆಟ್ಟೋಗಿದೆ, ಇವರೇ ಭಾರಿ ಪುಣ್ಯವಂತರು ಅನ್ನೋ ಭಾವನೆ ಬರಬಾರ್ದು. ಅದು ಲೋಯರ್ ಸ್ಟೇಜಲ್ಲಿ ಬರುತ್ತೆ, ಅದು ಹೋಗೋದಿಲ್ಲ, ನಿಧಾನವಾಗಿ ಏನಾಗ್ತಾ ಬರುತ್ತದೋ ಆಮೇಲೆ ಪೂರ್ತಿ ನಿರಾಸಕ್ತಿ ಬಂದ್ಬಿಡುತ್ತೆ. ರತಿ ಸಹ ಚರಿತ ಅಲಬುದ್ಧಿ ರೀತಿ ಯಾವತ್ತು ಅಂದರೆ ರತಿ ಇರಬೇಕು ದೇವರಲ್ಲಿ, ಅಲಬುದ್ಧಿ ಇರಬೇಕು, ಅದು ಗ್ರೇಟ್. ಅದು ನೋಕ್ತ ಕಿಂ ತರ್ಹಿ ಸರ್ವಾತ್ಮರ ಅಲಂಬುದ್ಧಿ ಕುತಃ ಇತ್ಯತಃ ಆತ್ಮೇತಿ ಅವಧಾರಣೇನ ಅನ್ಯತ್ರ ಅಲಂಬುದ್ಧವು ಲಬ್ಧಾಯಾಮಪಿ ಯತ್ ಸಮ್ಯಕ್ ಆತ್ಮತೃಪ್ತ ಆಯ್ತೆ ಅಭಿದತ್ತೆ. ಅಪರೋಕ್ಷ ಜ್ಞಾನಿಗೆ ಬೇರೆ ಕಡೆ ಆಸಕ್ತಿ ಕಡಿಮೆ ಆಗಿದ್ದರೂ ಕೂಡ ಚೂರು ಅಳ್ಕೋತಾ ಇರುತ್ತೆ, ಈ ಸಮಾಜ ಸ್ಥಿತಿಯಲ್ಲಿ ಮಾತ್ರ ಎಷ್ಟೆಷ್ಟು ಬರೋದಿಲ್ಲ. ತೇನ ಸರ್ವಾತ್ಮರ ಅಲಂಬುದ್ಧಿ ಬುರುದ್ಧಿ ಅವಧಾರಣೇನ ಅಭಿಪ್ರೇತ, ನೋಡಿ ಸರ್ವಾತ್ಮರ ಅಲಂಬುದ್ಧಿ ಬರಬೇಕು, ಸುಮ್ಮನೆ ಬರಬಾರ್ದು, ಸಾಮಾನ್ಯವಾಗಿ ಅಲಂಬುದ್ಧಿ ಬರಬಾರ್ದು. ಏನೇ ಬರಬೇಕು ಅದಕ್ಕೆ ಸರ್ವಾತ್ಮನ, ಏನೇ ಬರಲಿ ನಾ ಕೇರ್ ಮಾಡೋದು. ಪ್ರಹ್ಲಾದ ಬಂದಿತ್ತಲ್ಲ, ಎಂಥೆಂಥ ಸಿಟ್ಟು ಕೊಂದು ಬಿಡ್ತೇನೆ ಅಂತ ಅದು ಕೂಡ ಏನು ಮಾಡಲಿಲ್ಲ, ಬೇರೆ ಕಡೆ ಗಮನವೇ ಬರಲಿಲ್ಲ, ಅದು ಭಾರಿ ದೊಡ್ಡದು. ಎಚ್ಚರೇ ಇದ್ದಾಗಲೂ ಬರಲಿಲ್ಲ, ಕಾರಣ ಏನು, ವಾಯುದೇವರ ಆವೇಶ ಇದ್ದಿದ್ದರಿಂದ ಆತ ಮೇಂಟೈನ್ ಮಾಡೋಕ್ಕೆ ಬಂತು. ಇಲ್ಲದವ್ರು ಏನಾಗ್ತಿತ್ತು, ಅಂಥ ಒತ್ತಡಕ್ಕೆ ಸಿಕ್ಕಿ ಬಿಡ್ಬೋದಾಗಿತ್ತು, ಅದು ಒತ್ತಡ ಬರಲಿಲ್ಲ ಆತನಿಗೆ. ಜ್ಞಾಯತೆ ಇತಿ ಉಕ್ತಂ ನಾ ಇದಂ ಉಪಪದ್ಯತೆ ಇತ್ಯರ್ಥ, ಅದರಿಂದ ಬರೀ ಜ್ಞಾನಿಗಳು ಹೇಳಿದ ಮಾತಲ್ಲ, ಎಷ್ಟು ಸರ್ತಿ ಹೇಳ್ತಾರೆ ಈ ಮಾತನ್ನು, ಎಷ್ಟು ಆತ್ಮರತಿ ರೇವ ಇತ್ತೇ ಇತ್ತೇತದ ಅಸಂಪ್ರಜ್ಞಾತ ಸಮಾಸಿಸ್ತ ಏವ ಸಂಭವತಿ ಸಂಭವಿ ತಥಾಪಿ ಯತ್ ಪತತಿ ತದ್ ಗುರು ಇತಿವತ್ ಏವಂ ವಿಧಃ ಕದಾಚಿತ್ತಸ್ಯ ಸರ್ವದಾ ಕಾರ್ಯಂ ನ ವಿದ್ಯತೆ ಇತ್ತೇವಂ ವ್ಯಾಖ್ಯಾನೇ ಜ್ಞಾನಿ ಮಾತ್ರಸ್ಯ ಕಾರ್ಯಾಭಾವ ಸೇತ್ಸ್ಯತಿ ನಹಿ ಯತ್ರ ಯಥಾ ಏನಂ ತದೇತಿ ಕಾಲ ಅವಚ್ಛೇದಕ ಶಬ್ದೋಸ್ತಿ ಆತ್ಮರತಿರ್ತಿ ಸಮಾಸಸ್ತು ರತೇ ಕರ್ತಾರಮೇವ ಆಚೇಷ್ಟೆ ಇತ್ಯತಃ ಕರ್ತೃಶಬ್ದ ಇದೆ. ಎಷ್ಟು ಆತ್ಮರತಿರೇವ ಇತ್ತೇತ ಮತ್ತೆ ಪ್ರಶ್ನೆ ಮಾಡ್ತಾನೆ, ಇತ್ತೇತತ್ ಅಸಂಪ್ರಜ್ಞಾತ ಸಮಾಸಿಸ್ತ ಏವ ಸಂಭವಿ, ಆತ್ಮರತಿ ಅನ್ನೋ ಮಾತು ಇತ್ತೇತತ್ ಅಸಂಪ್ರಜ್ಞಾತ ಸಮಾಧಿಸ್ತೆ ಏವ ಸಂಭವಿ, ಈ ಮಾತು ಯಾರಿಗೆ ಕೊಡುತ್ತೆ ಅಂದರೆ ಅಸಂಪ್ರಜ್ಞಾತ ಸಮಾಸ್ಥಿತಿಯಲ್ಲಿದ್ದ ಮಾತ್ರ ಕೊಡುತ್ತೆ ಅಂತ ಹೇಳಿದಿರಿ, ಒಪ್ಪೋಣ. ತಥಾಪಿ ಯತ್ ಪತತಿ ತದ್ ಗುರು ಇತಿವತ್ ಯಹ ಏವಂ ವಿಧಃ ಕದಾಚಿತ್ತಶ್ಚ ಸರ್ವದಾ ಕಾರ್ಯಂ ನ ವಿದ್ಯತೆ, ಅವನು ಹೇಳಿದ ಯತ್ ಪತತಿ ತದ್ ಗುರು ಏನರ್ಥ ಅದಕ್ಕೆ, ಬಿತ್ತು ಅಂದರೆ ಭಾರ ಇರಬೇಕು ಅಂತ, ಗುರು ಅಂದರೆ ಏನು ಹೆವಿ, ಗುರು ಅಂದರೆ ಹೆವಿ ಅದು ಬಿತ್ತು. ಅದೇ ರೀತಿನೇ ಇವನು ಜ್ಞಾನಿಯಾಗಿದ್ದರೆ ಅವನಿಗೆ ಕರ್ಮ ಬಿಡಬಹುದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೋದಲ್ಲ, ಅಸಪ್ರಜ್ಞಾ ಸಮಸ್ಥಿತಿ ಇರಲಿ ಬಿಡಲಿ, ಜ್ಞಾನ ಇರೋದೇ ಸಾಕು ಅಂತ ಮತ್ತೆ ಒತ್ಕೊಟ್ಟ, ಬಿಡೋದಕ್ಕೇನು ಸಾಕು, ಭಾರ ಇರೋದು ಸಾಕು, ಅದರಿಂದ ಕರ್ಮ ಬಿಡಲಿಕ್ಕೆ ಏನು ಸಾಕು, ಜ್ಞಾನ ಬಂದರೆ ಸಾಕು ಅಂತ ಅಷ್ಟೇ ಯಾಕೆ ಅರ್ಥ ಮಾಡ್ಕೋಬಾರ ಅಂತ ಕೇಳ್ತಾರೆ. ಒಟ್ಟು ಕರ್ಮ ಬಿಡಬೇಕಾಗಿದೆ ಅರ್ಜೆಂಟ್, ಅವನು ಏನು ಮಾಡಬೇಕು, ಅವನೀಗ ಏನಾರು ಮಾಡಿ ಕರ್ಮ ಬಿಡಬೇಕು. ಸ ಕದಾಚಿತ್ತ ಸರ್ವದಾ ಕಾರ್ಯಮನ ವಿದ್ಯತೆ ಇತ್ತೇಮ್ ವ್ಯಾಖ್ಯಾನೇ ಜ್ಞಾನಿ ಮಾತ್ರಸ್ಯ ಕಾರ್ಯಾಭಾವ ಸೇತ್ಸ್ಯತಿ, ಆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜ್ಞಾನಿ ಆದರೂ ಸಾಕು ಕರ್ಮ ಬಿಟ್ಬಿಡ್ಬೋದು ಅಂತಾಗತ್ತೆ. ನಹಿ ಯತ್ರ ಯದಾ ಏವಂ ತದಾ ಇತಿ ಕಾಲ ಅವಚ್ಛೇದಕ ಶಬ್ದೋಸ್ತಿ, ಇವನೇನು ಮಾಡಿದ್ರಿ, ಯೋ ಭುಂಕ್ತೆ ಸತ್ವನ ಬ್ರೂಯಾತ್ ಅಂತ ಹೇಳಿದ ಹಾಗೆ ಯಾವಾಗ ಆತಾರತಿ ಆಗಿರ್ತಾನೋ ಅದೇ ಕಾಲದಲ್ಲೇ ಅಂತ ಪದ ಇಲ್ಲ, ಅದೇ ಕಾಲದಲ್ಲಿ ತಿದ್ದಿದ್ರೆ ಮಾಡ್ಬೋದಾಗಿತ್ತು ಅಂತ ಸೇರಿಸ್ಕೊಂಡು ಒಂದು ಪದನ. ಸಾಮಾನ್ಯವಾಗಿ ಲೂಪ್ ಹೋಲ್ಸ್ ಹ್ಯಾಕ್ ಹುಡುಕ್ತಾ ಇರ್ತಾರೆ ಅವರು, ಇಲ್ಲಿ ನೋಡಿ ವರ್ಡ್ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಆ ಪದ ಇಲ್ಲ ನೋಡಿ ಅಂತ ಹೇಳಿದ. ಆತ್ಮರತಿ ರೀತಿ ಸಮಾಸಸ್ತು ರತೇ ಕರ್ತಾರಮೇವ ಆಚೆಷ್ಟೆ ಇತ್ಯತಃ, ನೀವೇ ನಾವೇನು ಅರ್ಥ ಮಾಡಿದ್ವಿ, ಯದಾ ಆತ್ಮನಿ ರತಿ ಪರಮಾತ್ಮನಿಂದ ಆನಂದ, ಪರಮಾತ್ಮನಿಂದ ಆನಂದ ಅಂತ ಅರ್ಥ ಮಾಡಿದ್ವಲ್ಲ, ಅದು ಕಾಲ ಬರುತ್ತಲ್ಲ ಅಂತ ಕೇಳಿದರೆ ಹಾಗೆಲ್ಲ ಮಾಡಬೇಕಾಗಿಲ್ಲ, ಕರ್ತೃಶಬ್ದ ಅಷ್ಟೇ. ಅಯಂಚ ಯದಾ ತದಾ ಇತಿ ರಹಿತೋಪಿತ್ಯರ್ಥ ಅಧಿಗ್ರಹಣೇನ ಯೋ ದಾರಾನ್ ಪರಿಗೃಹಾತಿ ಸ ಗೃಹಿ ಇತ್ಯಾದೇ ಪರಿಗ್ರಹ. ಅದಕ್ಕೆ ಆಚಾರ ಕೊಟ್ಟ ಉತ್ತರ ಏನು ಅಂದರೆ, ಕರ್ತೃಶಬ್ದ ಕಾಲ ಅವ್ಯವಚ್ಛೇದೇಪಿ ಚ ಅಯಂ ಪ್ರಸಿದ್ಧ. ಕರ್ತೃಶಬ್ದ ಯಾವಾಗಲೂ ಕೂಡ ಕಾಲ ಹಿಡದೆ ಹೋದರೂ ಕೂಡ ಅಂಡರ್ಸ್ಟುಡ್ ಅಂತ ಅರ್ಥ, ಕಾಲ ಹಿಡದೆ ಹೋದರೂ ಕೂಡ ಕಾಲ ಇದೆ ಅಂತ ತಿಳ್ಕೊಂಡೇ ಅರ್ಥ ಮಾಡಬೇಕು, ಇಲ್ಲದೆ ಹೋದ್ರಿಲ್ಲ. ಯೋ ಭುಂಕ್ತೆ ಸತ್ವನ ಬ್ರೂಯಾತ್ ಅಂದರೆ ಭೋಜನ ಕಾಲೇ ಅಂತ ಅರ್ಥ, ಅಲ್ಲಿ ಯೋ ಭುಂಕ್ತೆ ಎಂದು ಭೋಜನ ಕಾಲೇ ಅಂತ ಯಾಕೆ ಅರ್ಥ ಆಗುತ್ತೋ, ಅಸಂಪ್ರಜ್ಞಾತ ಸ್ಥಿತಿ ಕಾಲೇ ಅಂತ ತಿಳ್ಕೊಂಡಾಗ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿದ. ಅದು ದೃಷ್ಟಾಂತ ಕೊಡ್ತಾರೆ, ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಟೀಕಾರಾಯ. ಆದಿಗ್ರಹಣೇನ ಯೋ ದಾರಾನ್ ಪರಿಗೃಹಾತಿ ಸ ಗೃಹಿ ಇತ್ಯಾದಿ ಪರಿಗ್ರಹ. ಅವನು ಮದುವೆ ಆದ ತಕ್ಷಣ ಗೃಹಸ್ಥನಾಗಿ ಬಿಡ್ತಾನೆ, ಗೊತ್ತಾಯ್ತಾ, ದಾರ ಅಂದರೆ ಹೆಂಡತಿ, ಮದುವೆ ಆದ ತಕ್ಷಣ ಏನಾಗ್ತಾನೆ ಅವನು? ಗೃಹಸ್ಥನಾಗಿಬಿಡ್ತಾನೆ. ಮದುವೆ ಆದ ಗೃಹಸ್ಥನಾಗ್ತಾನೆ ಅಂತ ಹೇಳಿದರೆ ಹೆಂಡತಿ ಜೊತೆಗಿರಲಿ ಬಿಡಲಿ, ಬೇರೆ ಊರಿಗೆ ಹೋಗಿದ್ರು ಕೂಡ ಏನು ಅವನು ಈಸು ಗೃಹಸ್ಥನಲ್ಲ ಅಂತ ಹೇಳ್ಕೊಡೋಗಿಲ್ಲ. ಆ ಕಾಲ ಯಾವ ಕಾಲ ಅದು? ದಾರಗ್ರಹಣ ಕಾಲ. ಹೆಂಡತಿನ ಸ್ವೀಕಾರ ಮಾಡ್ದ ಅಂತ ಹೇಳಿದ ತಕ್ಷಣ ಅವ್ನ ಜೊತೆಗೆ ಓಡಾಡಬೇಕಾಗಿಲ್ಲ. ದೂರ ಇದ್ರು ಕೂಡ ಅವ್ನು ಡೈವರ್ಸ್ ಆದರೂ ಕೂಡ ಏನವನು? ಮದುವೆ ಆದವನು ಅಂತಾಗುತ್ತೆ ಹೊರತು ಈಗ ಬಗ್ಗೆ ಅನ್ಸಲಾಗಿರ್ಬೋದು, ಮಾತ್ರ ಒಂದ್ಸತಿ ಮದುವೆ ಆಗಿದ್ದು ತೆಗಲಿಕ್ಕೆ ಬರೋದಿಲ್ಲ. ಅದೇ ರೀತಿನೇ ಪರಿಗೃಹಣಾತಿ ಸಗೃಹಿ. ದಾರ ಅನ್ನಂದ್ರೆ ಹೆಂಡತಿ, ಪರಿಗೃಹಣಾತಿ ಅಂದರೆ ಸ್ವೀಕಾರ ಮಾಡೋದು, ಸಗೃಹಿ ಇತ್ಯಾದಿ ಕಾಲ ಬಂತೀಗ. ಯಾವಾಗ ಪತ್ನಿ ಸ್ವೀಕಾರ ಮಾಡ್ತಾನೋ ಪತ್ನಿಯಾಗಿ ಒಬ್ಬಳನ್ನು, ಆಗ ಅವನೇನಾಗಿಬಿಡ್ತಾನೆ? ಗೃಹಸ್ಥನಾಗಿಬಿಡ್ತಾನೆ. ಇದು ಆತ್ಮರತಿ ಅಂದರೆ ಹಾಗೇನು, ಯಾವಾಗ ದೇವರಲ್ಲಿ ಮನಸ್ಸಾಗ್ತಾನೆ ಆಗಲೇನೆ ಆತ್ಮರತಿ, ಆಗಲೇನೆ ಕಾಲ ಬರೋದ್ರಿಂದ ಆ ಕಾಲದಲ್ಲಿ ಅವನಿಗೆ ಕರ್ಮದ ಬಂಧನ ಇಲ್ಲ. ಪ್ರಜ್ಞಾತ ಸಮಾಧೌ ಏವ ಏತತೇ ಕನ್ಕ್ಲೂಡ್ ಮಾಡ್ತಾರೆ ಈಗ. ಅಥವಾ ಅಸಂಪ್ರಜ್ಞಾತ ಸಮಾಧೌ ಏವ ಏತತ್, ಅಸಂಪ್ರಜ್ಞಾ ಸಮಾಸ್ಥಿತಿಯಲ್ಲಿ ಇದ್ದಾಗ ಹೇಳಿದ ಮಾತೇ ಹೊರತು ಬೇರೆ ಹೊತ್ತಿಗೆ ಅಪ್ಲೈ ಆಗೋದೇ ಇಲ್ಲ. ಅಲ್ಲಿಗೆಲ್ಲಿ ನಾಳೆ ದಿವಸ ಇನ್ನೂ ಅದಕ್ಕಿಂತ ಸಂಬಂಧಪಟ್ಟ ಕೆಲವು ವಿಚಾರ ಇದೆ, ಅದನ್ನೆಲ್ಲ ಹೇಳ್ತಾರೆ. ಯಾಕಿಲ್ಲ ಅನ್ನೋ ಕಾರಣ ಕೊಡ್ತಾರೆ. ಅಸಂಪ್ರಜ್ಞಾತ ಸಮಾಸ್ಥಿತಿಯಲ್ಲಿ ಯಾಕೆ ಕರ್ಮದ ಒತ್ತಡ ಇಲ್ಲ ಅಂತ ಕೇಳೋದಕ್ಕೆ ಕಾರಣ ಕೊಟ್ಟು ಹೇಳ್ತಾರೆ ನೋಡಿ. ಓಂ ಕರ್ಮಣ್ಯೇ ವಾಧಿಕಾರಸ್ಥೆ ಅಂತ ಹೇಳೋ ಶಬ್ದಕ್ಕೆ ಅದೇ ಅರ್ಥ. ಅಸಂಪ್ರಜ್ಞಾ ಸಮಾಸ್ಥಿತಿ ಇಲ್ಲದೆ ಹೋದಾಗ ಕರ್ಮಣ್ಯೇ ವಾಧಿಕಾರ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯ ಯಥಾ ವಿನಿಮಯ.